अस्माकं नृसरे हरे तदासु कार्यं कार्यज्ञ प्रलयकायित प्रभ हरिकथामृत सार गुरुगळ करुणदिंद पणितु पेळुवे परम भगवद् भक्तरिदनादरदि केळुवुदु आदरदि केळुवुदु
इवत्तु उपनयनद बग्गे केलवु मातुगळु उपनयन याके माड्तीवि बेसिकलि उपनयनदल्लि एनु चिंतने माडबेकु नावु ಏನು ವಿಶೇಷ ಇದು ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ. ಉಪನಯನ ಅಂಬೋದು ಗಂಡಸರಿಗೆ ನಮ್ಗೆ ಒಂದು ಜೀವ ಹುಟ್ಟಿ ಒಂದು ದೇಹ ಪಡೆದ ಮೇಲೆ ಷೋಡಶ ಹುಟ್ಲಕ್ಕ ಮುಂಚೆನೆ ಗರ್ಭಾಧಾನದಿಂದಲೇ ಷೋಡಶ ಸಂಸ್ಕಾರಗಳು ಅಂತಿದೆ. ಆ ಹುಟ್ಟಿದ ಮಕ್ಕಳಿಗೆ ಆ ಸಂಸ್ಕಾರಗಳು ವಿಶೇಷವಾಗಿ ಆಯಾ ಕಾಲದಲ್ಲಿ ಮಾಡುವಂತ ಅಗ್ನಿ ಮುಂದೆ ಇಟ್ಟು ನಾವು ಮಾಡುವಂತ ಆ ಸಂಸ್ಕಾರ ಮಾಡಿದ್ರೆ ಆ ಹುಡುಗ ಆಗಲಿ ಹುಡುಗಿ ಆಗಲಿ ಸಂಸ್ಕೃತರಾಗ್ತಾರ ಅಂತ. ಸೊ ಅದಕ್ಕೆ ಈ ಒಂದು ಷೋಡಶ ಸಂಸ್ಕಾರಗಳು ನಾವು ಇವು ಮಾಡುವ ಮೂಲಕವಾಗಿ ಅವ್ರಿಗೆ ಇವನು ಬ್ರಾಹ್ಮಣ ಶೂದ್ರ ಅಂತ ಪೂರ್ತಿಯಾಗಿ ಅದು ಆಗತ್ತ ಪರಿಣಾಮ ಆಗತ್ತೆ. ಸೊ ಇದರಲ್ಲಿ ಉಪನಯನ ಒಂದು ಸಂಸ್ಕಾರ ಗಂಡಸರಿಗೆ ವಿಶೇಷವಾಗಿ ಮಾಡೋದು. ಇದು ಯಾವಾಗ ಮಾಡಬೇಕು ಅಂದ್ರೆ ಎಂಟನೇ ವರ್ಷ ಅಂತ ಹೇಳ್ತಾರೆ. ಎಂಟನೇ ವರ್ಷ ಅಂಬುವ ಲೆಕ್ಕ ಏಳು ವರ್ಷ ಆ ಗರ್ಭದಲ್ಲಿ ಒಂದು ವರ್ಷ ಅಂತ ಲೆಕ್ಕ ಮಾಡಿ ಏಳು ವರ್ಷ ಆದ ಮೇಲೆನು ಮಾಡ್ತಾರೆ. ಆರು ಅಥವಾ ಎಂಟನೇ ವರ್ಷ ಅದು ಮಾಡೋದು ಅದು ಉಚಿತ, ಅದು ದಟ್ ಈಸ್ ದ ಬೆಸ್ಟ್. ಅದು ಆಗದೆ ಇದ್ರೆ ಯಾವಾಗ ಮಾಡ್ತೀವೋ ಅವಾಗ ಅನುಕೂಲ ಆದಾವಾಗ ಮಾಡಬಹುದು. ಬಟ್ ಬೆಸ್ಟ್ ಇಸ್ ಎಂಟನೇ ವರ್ಷ, ಗರ್ಭದಲ್ಲಿ ಒಂದು ವರ್ಷ, ಏಳು ವರ್ಷ ಕಂಪ್ಲೀಟ್ ಆಗಬೇಕು ಎಂಟನೇ ವರ್ಷದಲ್ಲಿ ಮಾಡುವಂತಹ ಸಂಸ್ಕಾರ. ಬೇಸಿಕಲಿ ಇಲ್ಲಿ ಮಾಡುವಂತಹ ಕೆಲಸ ಏನು ಅಂದ್ರೆ ಆ ಹುಡುಗನಿಗೆ ದ್ವಿಜ ಅಂತ ಕರೀತಾರೆ, ಎರಡನೇ ಹುಟ್ಟು ಅಂತ ಇದನ್ನ ಕರೀತಾರೆ. ಎರಡನೇ ಹುಟ್ಟು ಏನಾಗತ್ತ, ಫಸ್ಟ್ ಇಷ್ಟು ತನಕ ಏಳು ವರ್ಷ ತನಕ ಆ ಹುಡುಗನು ಹೇಗೆ ಬೇಕಾದ್ರೆ ಇದ್ದಿರಬಹುದು, ಏನು ಬೇಕಾದ್ರೆ ಮಾತಾಡಿರ್ಬೋದು, ಏನು ಬೇಕಾದ್ರೆ ಊಟ ಮಾಡಿರ್ಬೋದು, ಏನು ಬೇಕಾದ್ರೆ ಮಾಡಿದ್ರು ಅವನು ಮಾಡುವಂತ ಆ ಕರ್ಮಗಳು ಆ ಒಂದು ತಂದೆ ತಾಯಿಗೆ ತಾಯಿ ಹೊಣೆಗಾರರಾಗ್ತಾರೆ. ಅದು ಆದ ಮೇಲೆ ಎಂಟನೇ ವರ್ಷ ಇದು ಉಪನಯನ ಸಂಸ್ಕಾರ ಅಂತ ಅವನು ಮಾಡೋದು ಯಾವುದು ಅಂದ್ರೆ ಆ ಮಗುಗೆ ಅಗ್ನಿಯ ಸಂಬಂಧ, ಅಗ್ನಿಯ ಸಂಬಂಧ ಬರುತ್ತೆ. ಅಗ್ನಿ ಸಂಬಂಧ ಫಸ್ಟ್ ಆ ಒಂದು ಕುಮಾರನಿಗೆ ಆ ಹುಡುಗನಿಗೆ ಬರುತ್ತೆ. ಈ ಅಗ್ನಿ ಸಂಬಂಧ ಅಂಬುದು ಅವನಿಗೆ ಕಂಟಿನ್ಯೂಸ್ ಆಗ ಅವನು ಮದುವೆ ಮಾಡಿಕೊಂಡ್ರೆ ಅದು ಲಜ್ಜಾ ಹೋಮ ದ್ವಾರ ಔಪಾಸನ ಅಗ್ನಿಯಿಂದ ಅದು ತಿರ್ಗಾ ಬೆಳೆಸ್ತಾ ಹೋಗುತ್ತೆ. ಬಟ್ ಫಸ್ಟ್ ಇಲ್ಲಿ ಅಗ್ನಿ ಸಂಬಂಧವನ್ನ ತಂದು ಇಡೋದು. ಈ ಅಗ್ನಿ ಸಂಬಂಧ ಮೂಲಕವಾಗಿ ಅದೊಂದು ಆದೇಶ ಅಂತ ಹೇಳ್ತಾರೆ. ಪರಿಚಾರ ಅಗ್ನಿ ಗುರು ಅಂತ ಅದು ಆದೇಶ ಅಂತ ಆ ಹುಡುಗನಿಗೆ ಹೇಳ್ತಾರೆ. ನೀನು ಇವತ್ತಿನ ದಿವಸದಿಂದ ನಿನಗೆ ಅಗ್ನಿಯ ಸಂಬಂಧ ಆಗಿದೆ, ಅದರಿಂದ ನೀವು ಅಗ್ನಿಯನ್ನ ಸೇವೆ ಮಾಡು, ಅಗ್ನಿಯನ್ನ ಸೇವೆ ಮಾಡಬೇಕು ಮತ್ತು ಗುರುಗಳನ್ನ ಸೇವೆ ಮಾಡಬೇಕು, ಇದೇ ನಿನ್ಗೆ ಆದೇಶ ಅಂತ ಹೇಳ್ತಾರೆ. ಏನಿದು ಅಗ್ನಿಯ ಸೇವೆ ಮಾಡೋದೇನು, ಇದು ಏನ್ ಅಗ್ನಿ ಅಂದ್ರೆ ಹೇಳ್ತಾರೆ. ಅಗ್ನಿ ಮುಂದೆ ಆ ಹುಡುಗ ಅವ್ರಿಗೆ ಹುಡುಗ ಹೇಳ್ಬೇಕಂತೆ ಏನು ಅಂದ್ರೆ, ಹೇಗೆ ಅಗ್ನಿ ಪ್ರಜ್ವಲಿಸ್ಕೊಂಡಾಗೆ ಅದು ಸಮಿದೆಯಿಂದ ಪ್ರಜ್ವಲಿಸುತ್ತೋ ಹಾಗೇನೆ ನೀನು ಹೇಗೆ ಸಮಿದೆ ಸಹಿತವಾಗಿ ಪ್ರಜ್ವಲಿಸುತ್ತಾ ಇದೆಯೋ ಹಾಗೇನೆ ನನಗೆ ಬ್ರಹ್ಮವಿದ್ಯೆಯಿಂದ ಬ್ರಹ್ಮವಿದ್ಯೆಯ ಸಂಪರ್ಕ ಆಗಲಿ, ಬ್ರಹ್ಮವಿದ್ಯೆ ಮೂಲಕವಾಗ ನನ್ನಲ್ಲಿ ಈ ಜ್ಞಾನಾಗ್ನಿ ಆ ಪ್ರಜ್ವಲಿನ ಆಗಲಿ ಅಂತ ದೇವರನ್ನ ಅಗ್ನಿಯಲ್ಲಿ ಇರುವಂತ ದೇವರನ್ನ ಪ್ರಾರ್ಥನೆ. ಅಗ್ನಿ ಏನು, ಅಗ್ನಿ ಎಂಬ ಶಬ್ದದಿಂದ ನೋಡಿ ಹೇಳ್ತಾರೆ ಅಗ ನೀ, ಅಗ ಅಂದ್ರೆ ಗ ಅಂದ್ರೆ ಚಲಿಸೋದು, ಅಗ ಅಂದ್ರೆ ಚಲನೆ ಇಲ್ಲದೆ ಇರೋದು, ಏನು ಚಲನೆ ಇಲ್ಲದ ವಸ್ತುವಿಗೆ ಚಲಿಸುವಂತೆ ಮಾಡುವವನು ಅಂತ. ಸೊ ಅಗ್ನಿ ಇಷ್ಟು ತನಕ ಈ ಹುಡುಗನಿಗೆ ಏನು ಒಂದು ನಿಯಮ ಅದು ಇದು ಇಲ್ಲದೆ ಆ ಒಂದು ದೇವರ ಬಗ್ಗೆ ಆಗಲಿ, ಯಾಕೆಂದ್ರೆ ಚಿಕ್ಕ ವಯಸ್ಸಿನ ಏನು ಒಂದು ತಿಳುವಳಿಕೆ ಏನಿರುತ್ತೆ ಜನರಲ್ ಆಗ ತಕೊಂಡ್ರೆ. ಸೊ ಅವನಿಗೆ ಇಷ್ಟು ತನಕ ಏನು ಇದ್ದಿಲ್ಲ, ಆಗ ಆ ಚಲಿಸದೆ ದೇವರು ಕಡೆ ಅವನು ಚಲಿಸದೆ ಅಂದ್ರೆ ಆ ಥಿಂಕಿಂಗ್ ಅದು ಬರದೆ ಇಷ್ಟು ವರ್ಷ ಹುಡುಗಾಟದಲ್ಲಿ ಈ ಹುಡುಗ ಇದ್ದು ಬಿಟ್ಟ. ಈ ದಿವಸದಿಂದ ಅವನಿಗೆ ನೀ ಅಗನಿ ಅಂದ್ರೆ ಚಲಿಸದೆ ಇರುವಂತ ಈ ಹುಡುಗನಿಗೆ ಆ ಭಗವಂತ ಅಗ್ನಿಯಲ್ಲಿ ಅಗ್ನಿ ಸ್ವಾಹಾದೇವಿ ಇದ್ದಾಳೆ, ಅದು ನಮ್ಗೆ ಮೇಲಿಂದ ಮೇಲೆ ಕಾಣಿಸೋದು. ಅವರು ಅವರಲ್ಲಿ ಅಗ್ನಿ ಶಬ್ದ ವಾಚನ ಹಾಗೆ ಪ್ರಾಣಾಗ್ನಿನೇ ಅಗ್ನಿದೇವ ಇದ್ದಾನೆ. ಅಗ್ನಿದೇವನ ಒಳಗೆ ಪ್ರಾಣಾಗ್ನಿಯಾದಂತ ನಮ್ಮ ಮುಖ್ಯ ಪ್ರಾಣ ಭಾರತಿ ಇದ್ದಾರೆ. ಅವರು ಒಳಗೆ ಆ ಒಂದು ಹರಣಿ ಪರಶುರಾಮನೇ ಅಗ್ನಿನಾಮಕನಾಗಿ ಇದ್ದು ಅವನು ಚಲನೆ ವಲನೆಗೆ ದೇವರು ತನ್ನ ಕಡೆ ಬರುವಂತೆ ಅವನೇ ಸ್ವತಂತ್ರವಾಗಿ ಪ್ರೇರಣೆ ಮಾಡಿಸ್ತಾನವನು. ಸೊ ಯಾಕೆ ಈ ಅಗ್ನಿಯಲ್ಲೇ ವಿಶೇಷ ಅಂದ್ರೆ, ಅಲ್ಲಿ ಹೇಳ್ತಾರೆ ಅಗ್ನಿಯಲ್ಲಿ ಆ ಚತುರ್ಮುಖ ಬ್ರಹ್ಮ ಏನು ಮಾಡಿದ ಅಂದ್ರೆ, ಆ ಚತುರ್ಮುಖ ಬ್ರಹ್ಮ ಅಂಬೋನು ಈ ಬ್ರಾಹ್ಮಣರು ಅಂತ ಹೇಳ್ತೇವೆ ಅಂದ್ರೆ ಬ್ರಹ್ಮನ ಬಗ್ಗೆ ತಿಳಿಯಲಿಕ್ಕೆ ಬಯಸುವವರು ಅವರು ಬ್ರಾಹ್ಮಣರು ಅಂತ ಕರಿತೀವಿ. ಸೊ ಆ ಬ್ರಾಹ್ಮಣರಲ್ಲಿ ಮುಖ್ಯವಾಗಿ ಇದ್ದು ಅವರಿಗೆ ಬ್ರಹ್ಮನ ಕಡೆ ಅವರೇ ಮೂಲ ಗುರು ನಮ್ಗೆ. ಚತುರ್ಮುಖ ಅಂದ್ರೂ ವಾಯುದೇವರು ಅಂದ್ರೂ ಒಂದೇ ನಮ್ಗೆ, ಅವರೇ ಮೂಲತಃ ಕರ್ಕೊಂಡು ಹೋಗುವಂತ ಮೂಲ ಗುರುಗಳಾಗಿದ್ದಾರೆ ನಮ್ಗೆ. ಅವರು ಅಗ್ನಿಯಲ್ಲಿನೂ ಇರ್ತಾರ, ಈ ಬ್ರಹ್ಮನನ್ನ ತಿಳುವಳಿಕೆ ಬರ್ಲಿಕ್ಕೆ ಕಾರಣವಾಗಿರುವಂತ ಈ ಬ್ರಾಹ್ಮಣರು ಅವರಲ್ಲಿನೂ ಅವರೇ ಇರ್ತಾರೆ. ಯಾರು ಬ್ರಹ್ಮನನ್ನ ತಿಳ್ಕೋಬೇಕು ಅಂತ ಬಯಸ್ತಾನೋ ಅವನು ಬ್ರಾಹ್ಮಣನಾಗ್ತಾನೆ, ಅವನ ಒಳಗೇನು ಇರ್ತಾರೆ, ಅವನು ಸೇವೆ ಮಾಡುವಂತ ಈ ಅಗ್ನಿ ಒಳಗೇನು ಅವನು ಇರ್ತಾರೆ. ಸೊ ಅಗ್ನಿ ಮುಖಾಂತರ ಮಾಡಿದ್ರೆ ಆ ಒಂದು ತೇಜಸ್ಸು, ಆ ಒಂದು ತೇಜಸ್ಶಕ್ತಿ, ಪ್ರಜಾಶಕ್ತಿ, ಮೇಧಾಶಕ್ತಿ ಅಂತ ಹೇಳ್ತಾರೆ, ಇದನ್ನ ಕೊಡ್ತಾನೆ ತೇಜಸ್ಸು, ಆ ಒಂದು ಪ್ರಭೆಯನ್ನ ಕೊಡ್ತಾರೆ. ಸೊ ಆದ ಕಾರಣದಿಂದ ಈ ಅಗ್ನಿ ಮುಖಾಂತರವಾಗ ಪ್ರಾರ್ಥನೆ ಮಾಡಿ ಅವನೇ ನಮ್ಮನ್ನ ಆ ಒಂದು ವಾಯುದೇವರ ಮೂಲಕ ವಾಯುದೇವರ ಮತ್ತು ಅಗ್ನಿ ಮೂಲಕವಾಗ ಚಲಿಸುವಂತ ಮಾಡಬೇಕು ಎಂಬುವ ಒಂದು ಪ್ರಾರ್ಥನೆ. ಸೊ ಅಗ್ನಿ ಸಂಬಂಧ ಎಂಬುದು ಇದು ಫಸ್ಟ್ ಇಲ್ಲಿ ಬರೋದು. ಇಲ್ಲಿ ಏನ್ ಮಾಡ್ತಾರಂದ್ರೆ, ಯಾವ ಕಾರ್ಯ ಮಾಡುವಾಗಲೂ ಸ್ವಸ್ತಿ ಪುಣ್ಯಾವಾಚನೆ ಮಾಡ್ತಾರೆ. ಸ್ವಸ್ತಿ ಪುಣ್ಯಾವಾಚನೆ ಮಾಡಿ ಆಮೇಲೆ ನಾಂದಿ ಕೂಡಿಸೋದು ಅಂತಿದೆ. ನಾಂದಿ ದೇವತೆಗಳು ಒಂದು ಮಾಂಗಲಿಕ ಕಾರ್ಯಕ್ಕೆ ಅವರು ವಿಶ್ವೇ ದೇವತೆಗಳು ಇಬ್ರು ಇರ್ತಾರೆ. ಅವರು ಆ ನಮ್ಮ ಪಿತೃಗಳಿಗೆ ನಿಯಂತ್ರಣ ಮಾಡುವಂತ ಪಿತೃಪತಿ ದೇವತೆಗಳಿಗೆ ಅವರ ಅನುಗ್ರಹ ನಮ್ಗೆ ಬೇಕು. ಯಾರು ವಂಶದಲ್ಲಿ ಯಾರು ಮುಖಾಂತರ ನಾವು ಹುಟ್ಟಿ ಬಂದಿದ್ದೀವೋ ಆ ವಂಶದಲ್ಲಿ ಇರುವಂತ ಅವರನ್ನ ನೇಮನ ಮಾಡುವಂತ ಪಿತೃ ದೇವತೆಗಳು ಇವರನ್ನ ಫಸ್ಟ್ ನಾವು ಆ ಒಂದು ಪೂಜೆಯನ್ನ ಮಾಡಬೇಕು, ನಾಂದಿ ಪೂಜೆ ಅಂತ ಹೇಳ್ತಾರೆ. ಆಮೇಲೆ ಬ್ರಾಹ್ಮಣರು, ಆ ಬ್ರಾಹ್ಮಣರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಬೇಕು. ಯಾಕೆ ಅಂದ್ರೆ ಬೇಸಿಕಲಿ ಈ ಹುಡುಗ ಇವತ್ತಿನಿಂದ ಆ ಬ್ರಹ್ಮನನ್ನ ತಿಳ್ಕೊಳ್ಳುವುದಕ್ಕೆ ಬೇಕಾದ ಒಂದು ಅಧ್ಯಯನ, ಇಷ್ಟು ತನಕ ಏನೋ ಕೇಳ್ತಾ ಬಂದಿದ್ದಾನೆ. ಇವತ್ತಿನ ದಿವಸದಿಂದ ಅವನಿಗೆ ಒಂದು ಗುರು, ಆ ಗುರು ಮುಖಾಂತರ ಅವನಿಗೆ ತಿಳುವಳಿಕೆ ಬರಬೇಕು. ಅಂದ್ರೆ ಗುರು ಅಂದ್ರೆ ಬೇಸಿಕಲಿ ಇಲ್ಲಿ ತಂದೆ ತಾಯಿ, ಆದ್ರೆ ತಾಯಿ ಒಂದು 8 ವರ್ಷ ತಾಯಿ ಆದ ಮೇಲೆ ತಂದೆ ಗುರುಗಳಾಗ್ತಾರೆ. ಸೊ ಆ ತಂದೆ ಗುರುಗಳು, ತಂದೆಗೆ ಗೊತ್ತಿಲ್ಲ ಅಂದ್ರೆ ಇನ್ನೊಬ್ರು ಯಾರನ್ನಾರು ಹೇಳಿಕೊಡೋರು ಯಾರು ಇರ್ತಾರೋ ಅವ್ರ ಹತ್ರ ಕಳಿಸೋದು. ಸೊ ಇದು ಆಗುತ್ತೆ. ಸೊ ಅದಕ್ಕೆ ಬ್ರಾಹ್ಮಣರನ್ನ ಪ್ರದಕ್ಷಿಣ ನಮಸ್ಕಾರ ಮಾಡಬೇಕು. ಯಾಕೆಂದ್ರೆ ಆ ಬ್ರಾಹ್ಮಣರ ವಚನಗಳಿಂದ ಅವನು ಇಷ್ಟು ತನಕ ಏನೇನು ಮಾಡಿದ್ದಾನೋ ಆ ಪಾಪಗಳೆಲ್ಲ ಹೋಗುತ್ತೆ. ಅವ್ರ ವಚನದಿಂದ ಎಲ್ಲ ಚಂದಾಗಲಿ, ಮುಂದೆ ಚಂದಾಗೆ ವಿದ್ಯೆ ಬರಲಿ ಅಂತ ಬ್ರಾಹ್ಮಣ ವಚನ, ಅದರಿಂದ ಅವನಿಗೆ ಇರೋ ಏನಾರು ಚೂರುಚಾರು ಪಾಪಗಳು ಏನೇನು ಬಂದಿದೆ ಎಲ್ಲ ಹೋಗ್ಬಿಡತ್ತೆ ಅಂತದ್ ಹೇಳ್ತಾರೆ. ಅದಾದ ಮೇಲೆ ಗ್ರಹ ಪ್ರೀತಿ ಅಂತ ಮಾಡ್ತಾರೆ. ಬ್ರಾಹ್ಮಣ ಪ್ರದಕ್ಷಿಣೆ ಆದ ಮೇಲೆ ಗ್ರಹ ಪ್ರೀತಿ ಅಂದ್ರೆ ಏನು ಅಂದ್ರೆ, ಯೂಶಲಿ ಮುಹೂರ್ತ ಅದೆಲ್ಲ ಇರ್ತಾರೆ, ಆ ಉಪನಯನ ಮುಹೂರ್ತ, ಆಮೇಲೆ ಆ ಒಂದು ಉಪನಯನದ ಮುಹೂರ್ತ ಮತ್ತು ಗಾಯತ್ರಿ ಬ್ರಹ್ಮೋಪದೇಶ ಮುಹೂರ್ತ ಇದೆಲ್ಲ ನೋಡಿ ಇಡ್ತಾರೆ. ಇಟ್ಟನು ಏನಾಗತ್ತೆ ಅಂದ್ರೆ, ಯಾವ ಗ್ರಹಗಳು ಆ ಹುಡುಗನ ನಕ್ಷತ್ರ, ತಂದೆಯ ನಕ್ಷತ್ರ, ಯಾಕಂದ್ರೆ ತಂದೆ ಹೇಳಬೇಕು ಇವನು ಕೇಳಬೇಕು ಅದು ಮುಖ್ಯ ಆಗತ್ತೆ. ಇಲ್ಲಿ ಹೇಳುವಾಗೆ ಯಾವಾಗ್ಲೂ ನಮ್ಗೆ ಪರ್ಫೆಕ್ಟ್ ಆಗಿ ಎಲ್ಲಾ ಗ್ರಹಗಳು ಎಲ್ಲವೂ ಪರ್ಫೆಕ್ಟ್ ಇರೋದಿಲ್ಲ. ಯಾವುದು ಅನುಕೂಲವಾದ ಆ ಲಗ್ನಕ್ಕೆ ಅನುಕೂಲವಾದ ಗ್ರಹಗಳು ಇರುತ್ತೆ ಅದು ಆ ಸ್ಥಾನ ಬಿಟ್ಟು ಇನ್ನೊಂದು ಸ್ಥಾನಕ್ಕೆ ಹೋಗಿರಬಹುದು, ಪ್ರತಿಕೂಲವಾದದ್ದು ಕೆಲವು ಇರಬಹುದು. ಅದಕ್ಕೆ ವಿಶೇಷವಾಗಿ ಆ ಕಾಲದಲ್ಲಿ ಆ ಆ ಶುಭವನ್ನ ಮಾಡುವಂತ ಗ್ರಹಗಳು ಎಲ್ಲೇ ಇದ್ರೂ ಪರವಾಗಿಲ್ಲ. ನಾವು ನಮಗೆ ಎಷ್ಟೆಷ್ಟು ನಮ್ಗೆ ಆಗಿದೆಯೋ ನಮ್ಮ ಪುರೋಹಿತರ ಮೂಲಕವಾಗಿ ದಿವಸ ತಿಥಿ ಲಗ್ನ ಎಲ್ಲ ಇಟ್ಟಿದ್ದೀವಿ. ಇದ್ರಲ್ಲಿ ಏನಾರು ಚೂರು ಚಾರು ತಪ್ಪುಗಳು ಏನಾರು ಇದ್ರೂ ಸರಿ, ಅದನ್ನ ಪರಿಹಾರ ಮಾಡಬಲ್ಲ ಯಾರು ಅಂದ್ರೆ ಸಕಲ ಗ್ರಹ ಬಲನೀನೆ ಅಂತ ಹೇಳಿದಂತೆ ನರಸಿಂಹ ದೇವರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು. ಸೊ ಸೊ ಗ್ರಹ ಪ್ರೀತಿ ಅಂತ ಆ ಗ್ರಹಗಳಲ್ಲಿ ಅವರಲ್ಲಿ ಆ ನವಗ್ರಹಗಳಲ್ಲಿ ಅಂತರ್ಯಾಮಿಯಾಗಿರುವಂತ ಆ ಲಕ್ಷ್ಮೀ ನರಸಿಂಹನನ್ನ ವಿಶೇಷವಾಗಿ ಅವನನ್ನ ಪ್ರೀತಿ ಮಾಡಿಸೋದು ಗ್ರಹ ಪ್ರೀತಿ ಅಂತ ಮಾಡಿ ಇದಕ್ಕೆ ಏನು ಮಾಡ್ತಾರಂದ್ರೆ ತಮಗೆ ಎಷ್ಟೆಷ್ಟು ಶಕ್ತಿಯನ್ನು ಶಕ್ತಿಗೆ ತಕ್ಕಂತೆ ಆ ಒಂದು ನಾಣ್ಯಗಳನ್ನ ಆ ಭೂಮಿಯಲ್ಲಿ ಆ ಇಟ್ಟು ಅಲ್ಲಿ ಇರುವಂತ ವಿಪ್ರರಿಗೆ ಪ್ರಾರ್ಥನೆ ಮಾಡಿ ನಮ್ಗೆ ಏನು ಕೊಡಕ್ಕಾಗತ್ತೋ ಅವರಿಗೆ ಅದನ್ನ ಆ ಒಂದು ಏನೋ ಹಣ್ಣು ಆ ದಕ್ಷಿಣೆಗಳು ಏನೋ ಒಂದು ಅವರಿಗೆ ಕೊಡೋದು ಅದು ಮುಖಾಂತರ ಕೊಡೋದು ಇಲ್ಲ ಇನ್ನೊಂದು ಸೇರಿ ಮಾಡ್ತಾರೆ. ಇಲ್ಲಿ ಇನ್ನೊಂದು ಏನ್ ಮಾಡ್ತಾರಂದ್ರೆ ಕೃಚ್ಛವನ್ನ ಆಚರಣೆ ಮಾಡ ಕೃಚ್ಛರ ತ್ರಯ ಅಂತ ಕೃಚ್ಛರ ತ್ರಯ ಅಂತ ಹೇಳ ಕೃಚ್ಛರ ಅಂದ್ರೆ ಏನು ಕೃಚ್ಛರ ತ್ರಯ ಏನು ಅಂದ್ರೆ ಈ ಒಂದು ಹುಡುಗ ಇಷ್ಟು ತನಕ ಮೂರನ್ನ ಮಾಡಿರ್ಬೋದು ಕಾಮದಿಂದ ಒಂದು ಮನಸ್ಸಲ್ಲಿ ಬಂದ ಕಾಮದಿಂದ ಅವನು ಕಾಮಾಚಾರ ಮಾಡಿರ್ಬೋದು ಆ ವರ್ತನೆ ಮಾಡಿರ್ಬೋದು ಅಥವಾ ಕಾಮ ಮಾತುಗಳಲ್ಲಿ ಏನಾದ್ರು ತಪ್ಪು ಗಿಪ್ಪುದೆ ಇದ್ದಿರ್ಬೋದು ಆಮೇಲೆ ಏನೋ ಒಂದು ತಿಂದಿರ್ಬೋದು ಅಭಕ್ಷ ಭಕ್ಷಣವನ್ನು ಮಾಡಿರ್ಬೋದು ಅದು. ಸೊ ಈ ತರ ಮೂರು ಇರುತ್ತೆ ಕಾಮಗಳು ಇದನ್ನ ಕೃಚ್ಛರ ಈ ಕೃಚ್ಛರ ತ್ರಯ ಅಂತ ಹೇಳ ಇದು ಎಲ್ಲವೂ ಹೋಗಲಿ ಅಂತ ಪ್ರಾರ್ಥನೆ ಮಾಡಿ ಆ ಒಂದು ಬ್ರಾಹ್ಮಣರಿಗೆ ವಿಶೇಷವಾಗಿ ಅವರಿಗೆ ತಿರ್ಗಾನು ನಮಸ್ಕಾರ ಮಾಡೋದು ಬೇಸಿಕಲಿ ನಮಸ್ಕಾರ ಮಾಡೋದು ಅವರಿಗೆ ಆ ವಿಪ್ರರಿಂದ ಆಶೀರ್ವಾದವನ್ನ ತಗೊಳ್ಳೋದು ಅಂತ ಹೇಳ್ತಾರೆ. ಸೊ ಗ್ರಹ ಪ್ರೀತಿ ಮತ್ತು ಕೃಚ್ಛರ ತ್ರಯ ಅಂತ ಇದನ್ನ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬಂದು ಮಾತೃ ಸಹ ಭೋಜನ ಅಂತ ಹೇಳ್ತಾರೆ. ಮಾತೃ ಸಹ ಭೋಜನ ಅಂತ ಹೇಳಿ ಅಲ್ಲಿ ಯಾಕೆಂದ್ರೆ ಆ ಕಾಲದಲ್ಲಿ ಈ ಒಂದು ಉಪನಯನ ಆದ ಹುಡುಗನನ್ನ ಒಂದು ಗುರುಕುಲಕ್ಕೆ ಕಳಿಸೋದು ಗುರುಕುಲಕ್ಕೆ ಕಳಿಸಿ ಅಲ್ಲಿ ವಿದ್ಯಾಭ್ಯಾಸ ಅದೆಲ್ಲ ಮಾಡಿಸೋ ಒಂದು ಕಾರ್ಯ ಒಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವನಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಮುಂಚೆ ತಾಯಿ ಅವನಿಗೆ ಉಣಿಸ್ತಾಳಂತೆ. ಸೊ ಅದಕ್ಕೆ ಮಾತೃ ಸಹ ಎಂಜಲನ್ನ ಊಟ ಮಾಡೋದು ಅಂತಿಲ್ಲ ಇಲ್ಲಿ ಮಾತೃ ಸಹ ಅಮ್ಮನ ಜೊತೆಲೆ ಕೂತ್ಕೊಂಡು ಇವತ್ತೇ ಕೊನೆಯಾಗ ಅವನು ಊಟ ಮಾಡೋದು ಆಮೇಲೆ ಆ ತರ ಅವಕಾಶ ಸಿಕ್ಕೋದಿಲ್ಲ ಈ ಹುಡುಗರು. ಇದಾದ ಮೇಲೆ ಉಪನಯನ ಆಮೇಲೆ ಉಪನಯನ ಆದ ಮೇಲೆ ಗುರುಕುಲ ಆದ ಮೇಲೆ ಸಮಾವರ್ತನೆ ಆದ ಮೇಲೆ ಮದುವೆ ಹೀಗೆ ಅವನಿಗೆ ಆಗ್ಬಿಡತ್ತೆ. ಸೊ ಮಾತೃ ಸಹ ಭೋಜನ ಮಾಡಿ ಅಲ್ಲಿ ಏನ್ ಮಾಡ್ತಾರಂದ್ರೆ ಊಟ ಆದ ಮೇಲೆ ಆ ಚಿಕ್ಕ ವಟುಗಳನ್ನೂ ಅವ್ರ ಜೊತೆಯಲ್ಲಿ ಕೂಡಿಸಿಟ್ಟು ಅವ್ರಿಗೇನು ಕೊಡೋದು ಅವ್ರ ಆ ವಟುಗಳಿಗೇನು ಆ ದೇವರಿಗೆ ಅರ್ಪಿತವಾದ ಆ ನಿಷಿದ್ಧ ಇಲ್ಲದ ಭಕ್ಷ ಭೋಜ ಎಲ್ಲವನ್ನು ಎಲ್ಲರಿಗೆ ನಾವು ಬಡಿಸಿ ಅದ್ರ ಜೊತೆಯಲ್ಲಿ ವಸ್ತ್ರದಾನವನ್ನು ಮಾಡ್ತಾರಂತ. ಆದಷ್ಟು ವಸ್ತ್ರದಾನ ಆ ಹುಡುಗರಿಗೆ ಚಿಕ್ಕ ಹುಡುಗರಿಗೆ ಅವ್ರಿಗೆ ಮಾಡೋದು ಅಂತ. ಇದಾದ ಮೇಲೆ ಅವರವರ ಸಂಪ್ರದಾಯಕ್ಕೆ ಅವರವರ ಯಾವ್ಯಾವ ವೇದಗಳು ಯಾವ್ಯಾವ ಶಾಖೆಗಳಿಗೆ ಸಂಬಂಧಪಟ್ಟವರು ಅದಕ್ಕೆ ತಕ್ಕಂತ ಶೌರ ಮಾಡಿಸೋದು ಅಂತಿದ್ದ. ಆ ಶೌರ ಅವ್ರ ಸಂಪ್ರದಾಯ ಅಂದ್ರೆ ಸಂಪ್ರದಾಯ ಅಂದ್ರೆ ಇಲ್ಲಿ ಅವರ ಮನೆ ಪದ್ಧತಿ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಒಬ್ಬೊಬ್ರು ಒಂದೊಂದು ವೇದಿಗಳಿರ್ತಾರೆ. ಇವಾಗ ಬೇಸಿಕಲಿ ಅಥರ್ವ ವೇದಕ್ಕೆ ಸಂಬಂಧಪಟ್ಟವ್ರು ಇದ್ರೆ ಅವ್ರಿಗೆ ಶಿಖಾಂಬೋದೆ ಇರಲ್ಲ ಅಂತ ಹೇಳ್ತಾರೆ. ಕಂಪ್ಲೀಟ್ ಆಗಿ ಮುಂಡನ ಮಾಡ್ಕೋಬೇಕು. ಸೊ ಒಬ್ಬೊಬ್ಬರಿಗೆ ಒಂದೊಂದು ನಿಯಮ ಆ ಶಿಖಾದಲ್ಲಿನು ಸ್ಟೈಲ್ಸ್ಗಳು ಇರುತ್ತಂತ ಬನಂಜಾಚಾರ್ಯ ಹೇಳ್ತಾರೆ. ಸೊ ಹಾಗೆ ಅವರು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದನ್ನ ಮಾಡಿದ ಮೇಲೆ ಶೌರ ಮಾಡಿದ ಮೇಲೆ ನೆಕ್ಸ್ಟ್ ಬರೋದು ಅವರು ಮನೆ ಪದ್ಧತಿ ಪ್ರಕಾರ ಮಾಡಿ ಆಮೇಲೆ ಸ್ನಾನ ಮತ್ತು ಗೋಪಿಚಂದನ ಮತ್ತು ನೆಕ್ಸ್ಟ್ ಬರೋದು ಏನು ಅಂದ್ರೆ ಇದಕ್ಕೆ ಸಮುದ್ಧವ ಅಗ್ನಿ ಅಂತ. ಈ ಒಂದು ಕಾಲದಲ್ಲಿ ಅಗ್ನಿಯಲ್ಲಿ ಅನೇಕ ಅಗ್ನಿಗಳಿದೆ, ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಅಲ್ಲಿ ಡಿಫರೆಂಟ್ ಕಾರ್ಯಗಳಿಗೆ ಡಿಫರೆಂಟ್ ಅಗ್ನಿಯನ್ನ ಅಲ್ಲಿ ಆವಾಹನೆ ಮಾಡಬೇಕು ಅಂತ. ಈ ವಟು ಈ ಉಪನಯನ ಕಾಲದಿಂದ ನೆಕ್ಸ್ಟ್ ಮದುವೆ ತನಕ ಬರುವಂತ ಅಗ್ನಿಯಲ್ಲಿ ಸಂನಾಮಕನಾದ ಭಗವಂತನಂದ ಏಕಾಕ್ಷರ ಹೆಸರಲ್ಲಿ ಆ ಕ ಯ ಪ್ರ ವಿ ಸಂಭೂಮ ಸ ಕಹ ಅನ್ಬೋದಲ್ಲಿ ಸಂ ಅಂಬೋದು ಒಂದು ಇರುತ್ತೆ. ಆ ಕ ಯ ಸಂ ಅಂಬೋದು ಒಂದು ವಿಶೇಷ ಏಕಾಕ್ಷರ, ಅದು ಉದ್ಭವ ಆಗಬೇಕು. ಅದು ಒಂದು ಅರ್ಥ, ಆ ಭಗವಂತ ಉದ್ಭವ ಆಗಿ ಅದನ್ನ ಚಂದಾಗೆ ಅವನಲ್ಲಿ ಆ ಅಗ್ನಿಯ ಆ ಒಂದು ಪ್ರಜ್ವಲನ ಆಗಬೇಕು ಅಂಬೋ ಪ್ರಾರ್ಥನೆ. ಇದನ್ನ ಸಮುದ್ಧವ ಅಗ್ನಿಯನ್ನ ಅದು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಅಲ್ಲಿ ಏನ್ ಮಾಡ್ತಾರಂದ್ರೆ ಅದ್ರ ಜೊತೆಯಲ್ಲಿ ಕೆಲವರು ಸಂಪ್ರದಾಯ ಹೇಗಿದೆಯೋ ಅದು ತಕ್ಕಂತೆ ಅನುಪ್ರವಚನೀಯ ವಿಧಿ ಅಂತ ಇರ್ತಾರೆ. ರಾತ್ರಿ ಮಾಡುವಂತ ಹುಡುಗ ಉಪನಯನ ಆದ್ಮೇಲೆ ಬೆಳಿಗ್ಗೆ ಹೊತ್ತು ರಾತ್ರಿ ಸಾಯಂಕಾಲ ಮಾಡ್ತಾರೆ. ಆಕ್ಚುಲಿ ರಾತ್ರಿ ಅಂತಿದೆ, ಬಟ್ ಸಾಯಂಕಾಲನೇ ಮಾಡ್ತಾರೆ ಈ ಅಗ್ನಿ ಕಾರ್ಯವನ್ನ. ಹುಡುಗ ಅವತ್ತಿನಿಂದ ಶುರು ಮಾಡಬೇಕು, ಅದನ್ನ ಸೇರಿ ಮಾಡಿಸ್ತಾರಂತೆ. ಕೆಲವೊಮ್ಮೆ ಇದನ್ನ ಮಾಡಿಬಿಟ್ಟು ಇದನ್ನ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ, ಈ ಉಪನಯನಕ್ಕೆ ಬೇಕಾದ ವಸ್ತುಗಳು ಏನೇನು ವಸ್ತುಗಳು ಬೇಸಿಕಲಿ ಬೇಕು ಅದನ್ನ ಎಲ್ಲಿ ಇಡ್ತಾರಂದ್ರೆ, ಒಂದು ಈಶಾನ್ಯ ದಿಕ್ಕಲ್ಲಿ, ಈಶಾನ್ಯ ದಿಕ್ಕು ರುದ್ರದೇವರ ದಿಕ್ಕು ಅದು, ಈಶಾನ್ಯ ದಿಕ್ಕಲ್ಲಿ ಆ ಚತುರಸ್ಥ ಮಂಡಲವನ್ನ ಬಿಡಿಸಿ ಆ ಮಂಡಲದ ಒಳಗೆ ಒಂದು ಪದ್ಮವನ್ನ ಬರಿಬೇಕಂತ. ಅದು ಪದ್ಮವನ್ನ ಬರೆದು ಅಲ್ಲಿ ಏನ್ ಮಾಡ್ಬೇಕು, ಈ ಹುಡುಗನಿಗೆ ಎಷ್ಟು ವರ್ಷನು, ಎಷ್ಟು 8 ವರ್ಷ, ಇವಾಗ 8 ವರ್ಷ, 7 ಆಯ್ತು 8ನೇದು. ಸೊ 8 ವರ್ಷಕ್ಕೆ ಸೇರಿ 8 ಸೇರು ಧಾನ್ಯಗಳನ್ನ ಅಲ್ಲಿ ಹಾಕ್ಬೇಕು. 8 ಸೇರು ಇವಾಗ ಹಾಕಲ್ಲ, ಒಂದು ಶಾಸ್ತ್ರಕ್ಕೆ ಏನೋ ಒಂದು ತಟ್ಟೆಯಲ್ಲಿ ಒಂದು ಧಾನ್ಯವನ್ನ ಹಾಕ್ತೀವೋ ಅಕ್ಕಿಯನ್ನ ಹಾಕ್ತೀವಿ, ಅಕ್ಕಿಯನ್ನ ಹಾಕಿಬಿಟ್ಟು ಅದು ಸುತ್ತು ಒಂದು ತೆಂಗಿನಕಾಯಿ ತಾಂಬೂಲ ಏನೇನು ಇಡಬೇಕು ಅವರವರ ಮನೆ ಪದ್ಧತಿ ಪ್ರಕಾರ ಇಟ್ಟು ಅದು ಒಳಗೆ ಕೆಲವು ಸಂಪ್ರದಾಯದಲ್ಲಿ ಈ ಅಕ್ಕಿಯ ಮಧ್ಯದಲ್ಲಿ ಆ ಹುಡುಗನನ್ನ ಕೂಡಿಸಿರೋ ಪದ್ಧತಿನೂ ಉಂಟು. ಕೆಲವೊಮ್ಮೆ ಅದನ್ನ ಹಾಗೆ ಕೂಡಿಸೋದಿಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬರೀ ಆ ಒಂದು ಸಿಂಬಾಲಿಕ್ ಆಗಿ ಅವನಿಗೆ ಏನೇನೆಲ್ಲ ಕೊಡಬೇಕು ಅದನ್ನ ಅಲ್ಲಿ ಇಡ್ತಾರಂತೆ. ಅಲ್ಲಿ ಆ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಇಡೋದು ಒಂದು ಪದ್ಧತಿ, ಈ ಉಡುಪಿ ಕಡೆ ಅದೆಲ್ಲ ಹೋದ್ರೆ ಇದು ಬೇರೆ ಪದ್ಧತಿ. ಹುಡುಗನನ್ನೇ ಅಲ್ಲಿ ಕೂಡಿಸಿಟ್ಟು ಬಿಟ್ಟು ಆ ಹುಡುಗನನ್ನ ಏನ್ ಮಾಡ್ತಾರಂದ್ರೆ ಒಂದು ಪೂರ್ವಾಭಿಮುಖವಾಗಿ ಆ ಹುಡುಗ ನಿಂತ್ಕೋಬೇಕು. ಆ ಹುಡುಗ ನಿಂತುಕೊಂಡು ಅವನಿಗೆ ಏನು ಮಾಡ್ಬೇಕು ಅಂದ್ರೆ ಅಲ್ಲಿ ಮಾಡುವಂತ ಕ್ರಮ ಇದಕ್ಕೆ. ಅಲ್ಲಿ ಏನ್ ಮಾಡ್ತಾರಂದ್ರೆ ಆ ಹುಡುಗನನ್ನ ಆ ಎಡಗೈಯನ್ನ ನಾಭಿ ಮೇಲೆ ಇಟ್ಟುಕೊಂಡು ಬಲಗೈಯನ್ನ ತಲೆ ಮೇಲೆ ಕೂರ್ಚ ಮತ್ತು ಸುವರ್ಣದಿಂದ ತಲೆ ಮೇಲೆ ಅವನು ಇಟ್ಟುಕೋಬೇಕು. ಇಟ್ಟುಕೊಂಡ ಮೇಲೆ ಅವನನ್ನ ಆ ಒಂದು ಬಟ್ಟೆಯಿಂದ, ಬಿಳಿ ಬಟ್ಟೆಯಿಂದ ಸುತ್ತಾರೆ. ಅದು ಯಾವುದಕ್ಕೆ ಸುತ್ತಾರೆ, ಇದಕ್ಕೇನ್ ಹೇಳ್ತಾರಂದ್ರೆ ಉಲ್ಬ ಅಂದ್ರೆ ಹೊಟ್ಟೆಯಲ್ಲಿ ಅದು ದ್ವಿಜ ಜನ್ಮ ಬರುತ್ತೆ ಅಂತ. ಹೊಟ್ಟೆಯಲ್ಲಿ ಇರೋವಾಗೆ ಆ ಉಲ್ಬ ಅಂತ ಹೇಳ್ತೀವಲ್ಲ, ಆ ಒಂದು ಚೀಲ ಮುಚ್ಚಿಕೊಂಡು ಇರುತ್ತೆ, ಅದನಿಂದ ಅವನು ಹುಟ್ಟಿ ಬರುವಂತವನು ಇವನು. ಅದು ಫಸ್ಟ್ ಬರ್ತಾ ಇತ್ತು ಅಲ್ಲಿ, ಒಂದು ನಮ್ಗೆ ಹುಟ್ಟಿದಾನೆ ಮಗು ಬಂದಿದೆ ಏನೋ ಆಗಿದೆ. ಬಟ್ ಈ ಎರಡನೇ ದ್ವಿಜ ಜನ್ಮ ಬರಬೇಕು, ಜ್ಞಾನದಿಂದ ಎರಡನೇ ಜನ್ಮ ಅವನಿಗೆ ಬರಬೇಕಲ್ಲ. ಅದಕ್ಕೆ ಏನು ಮಾಡ್ತಾರಂದ್ರೆ ಆ ಉಡುಪಿ ಕಡೆಯಲ್ಲಿ ಆ ಸಿಂಬಾಲಿಕ್ ಆಗಿ ಈ ಬಿಳಿ ವಸ್ತ್ರವನ್ನ ಸುತ್ತಾರೆ. ನಮ್ಮ ಈ ಕೆಲವು ಕಡೆ ನಮ್ಮ ಕಡೆಯಲ್ಲೆಲ್ಲ ಏನ್ ಮಾಡ್ತಾರೆ, ಉಲ್ಬ ಪ್ರತಿನಿಧಿ ಅಂತ ಹೇಳಿ, ಉಲ್ಬ ಪ್ರತಿನಿಧಿ ಆ ಮಗುವನ್ನ ಹುಡುಗನನ್ನ ಅಲ್ಲಿ ನಿಲ್ಸೋದಿಲ್ಲ, ಹುಡುಗನಿಗೆ ಕೊಡಬೇಕಾದಂತ ಆ ಒಂದು ಕೌಪೀನ ಕಾಷಾಯ ಅಂದ್ರೆ ಹಳದಿ ಬಟ್ಟೆ ಮತ್ತು ಹುಡುಗನಿಗೆ ಕೊಡುವಂತ ಸಾಮಗ್ರಿ ಏನೇನು, ಒಟುವಿಗೆ ಏನೇನು ಕೊಡ್ಬೇಕ ಅದೆಲ್ಲ ಆ ಅಕ್ಕಿ ಇರೋ ತಟ್ಟೆ ಮೇಲೆ ಇಟ್ಟು ಅದು ಉಲ್ಬ ಪ್ರತಿನಿಧಿ ಅಂತ ಮಾಡಿ ಅಲ್ಲಿ ಎರಡು ದೇವತೆಗಳನ್ನ ವಿಶೇಷವಾಗಿ ಸ್ಮರಣೆ ಮಾಡ್ತಾರಂತೆ, ಮಿತ್ರ ವರುಣರು ಅಂತ. ಈ ಮಿತ್ರ ಮತ್ತು ವರುಣರು ಇವರು ದ್ವಾದಶ ಆದಿತ್ಯರಲ್ಲಿ ಬರುವಂತ ಮಿತ್ರ ವರುಣರೇ ಆಗ್ತಾರೆ. ಇದನ್ನು ಇಲ್ಲಿ ಮಿತ್ರ ವರುಣರು ಅಂತ ಹೇಳುವಾಗ ಅಲ್ಲಿ ಇರುವಂತ ಭಗವಂತ, ಅದೇ ಹೆಸರಲ್ಲಿಂದ ಇರುವಂತ ಭಗವಂತನನ್ನ ಸ್ಮರಣೆ ಮಾಡಬೇಕಂತ. ಇಲ್ಲಿ ಏನು ಸ್ಮರಣೆ ಮಾಡೋದು ಇಲ್ಲಿ ಅಂದ್ರೆ ಹೇಳ್ತಾರೆ, ಮಿತ್ರ ಅಂದ್ರೆ ಸಂಕಲ್ಪದ ದೇವಕತೆ, ಮಿತ್ರ ಸಂಕಲ್ಪ ಮಾಡೋಲ್ಲಕ್ಕೆ ಮಿತ್ರ ಬರ್ತಾನೆ. ವರುಣ ಅಂಬೋದು ನಮಗೆ ಆ ಒಂದು ಧ್ಯಾನ ಕಾಲದಲ್ಲಿ ಬರುವಂಥದ್ದು, ಅಂದ್ರೆ ಎಲ್ಲ ಬೆಳಿಗ್ಗೆ ಎಲ್ಲ ಮಾಡಿ ನಾವು ಮಲ್ಕೊಳ್ಳೋವಾಗ ಆ ಎಲ್ಲ ಏನೇನೆಲ್ಲ ಮಾಡಿ ದೇವರ ಮುಂದೆ ಅದು ಸಮರ್ಪಣೆ ಮಾಡಿ ಮಲ್ಕೊಳ್ತೀವಲ್ಲ, ಆವಾಗ ಧ್ಯಾನಕ್ಕೆ ದೇವತೆ ವರುಣ ಅಂತ ಹೇಳ್ತಾರೆ. ಪಶ್ಚಿಮ ದಿಕ್ಕಲ್ಲಿ ಇರುವಂತನು ವರುಣ ಆಗ್ತಾನೆ. ಇವನನ್ನ ಪ್ರಾರ್ಥನೆ ಮಾಡಿ ಅಂದ್ರೆ ಬೇಸಿಕಲಿ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್, ಅಂದ್ರೆ ನಮ್ಮ ದಿವಸ ಜಾಗೃತ ಅವಸ್ಥೆ ಆರಂಭದಿಂದ ಕೊನೆ ತನಕ ಎಂಟೈರ್ ಇದ್ರಲ್ಲಿ ಇರೋದು, ಅದಕ್ಕೆ ಮಿತ್ರಾವರಣನನ್ನ ಸ್ಮರಣೆ ಮಾಡೋದು ಅಂತ. ಅಲ್ಲಿರುವಂತ ಭಗವಂತ ತಚ್ಛಬ್ದ ವಾಚನಾಗಿರುವಂತ ಭಗವಂತನಲ್ಲಿ ಸ್ಮರಣೆ ಏನ್ ಮಾಡ್ಬೇಕು ಅಂದ್ರೆ, ಇವತ್ತಿನಿಂದ ಈ ಹುಡುಗನಿಗೆ ಈ ಅನೃತ ಸುಳ್ಳಿ, ಈ ಚಿಕ್ಕ ವಯಸ್ಸಲ್ಲಿ ಏನೇನೋ ಕಳ್ಳತ ಏನು ಮಾಡ್ತಾರಲ್ಲ ಹುಡುಗರೆಲ್ಲ, ಆ ಕೆಲಸಗಳೆಲ್ಲ ಆಗದೆ ಇರ್ಲಿ, ಆ ಒಂದು ಅವನಲ್ಲಿ ಅನೃತಂ ಸತ್ಯವನ್ನ ಅವನು ಆಡಲಿ, ಸತ್ಯ ಏನು ಅಂತ ಈ ಹುಡುಗನನ್ನ ತಿಳಿಸಿಕೊಡು ಸ್ವಾಮಿ. ಅವನಿಗೆ ಆ ಒಂದು ಋತಂ ಅಂದ್ರೆ ಯಥಾರ್ಥ ಜ್ಞಾನ, ಅನೃತಂ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಇದ್ದದ್ದನ್ನ ಇದ್ದಾಗ ತಿಳ್ಕೊಳ್ಳೋದು ಭಗವಂತನ ವಿಷಯದಲ್ಲಿನು, ಲೌಕಿಕ ವಿಷಯದಲ್ಲಿನು ತಿಳ್ಕೊಳ್ತಾನೆ ಮಗು. ಭಗವಂತನ ವಿಷಯದಲ್ಲಿನೂ ಆ ಯಥಾರ್ಥ ಜ್ಞಾನ ಆ ತಿಳುವಳಿಕೆ ಕೊಡ್ಲಿ, ಅಯಥಾರ್ಥ ಜ್ಞಾನ ತಪ್ಪು ತಿಳುವಳಿಕೆ ಅನೃತಂ ಸುಳ್ಳು ಮುಂತಾದ್ದು ಅದೆಲ್ಲ ಇವನ ಬಾಯಲ್ಲಿ ಬರಬಾರದು, ಸತ್ಯವನ್ನೇ ಇವನು ಸತ್ಯ ಆಚರಣೆ ಈ ಹುಡುಗನಲ್ಲಿ ಜ್ಞಾನ ಇರಬೇಕು, ಜ್ಞಾನಕ್ಕೆ ತಕ್ಕಂತೆ ಅವನ ಜೀವನದಲ್ಲಿ ಇದು ಎರಡನೇ ಜೀವನ ಬರ್ತಾ ಇದೆ ಸ್ವಾಮಿ, ಇದಕ್ಕೆ ನೀನು ಅನುಗ್ರಹ ಮಾಡುವಂತ ಉಲ್ಬ ಪ್ರತಿನಿಧಿಯಾಗಿ ಅದನ್ನ ಅಲ್ಲಿ ಇಟ್ಟು ಅಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು. ಇದು ಆದ ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಂದ್ರೆ, ಅದಕ್ಕೆ ಹುಡುಗನಿಗೆ ಆ ಕಾಲದಲ್ಲಿ ಕೃಷ್ಣಾಂಜನ ಅದೆಲ್ಲ ಕೊಡೋದು ಅಂತ ಇತ್ತಂತ, ಚಿಕ್ಕದಾಗಿ ಕೊಡ್ತಾ ಇದ್ರಂತ. ಇವಾಗ ಅದಕ್ಕೆ ಪ್ರತಿನಿಧಿಯಾಗಿ ಒಂದು ಚಿಕ್ಕ ಕೃಷ್ಣಾಂಜನ ಚಿಕ್ಕದು ಏನೋ ಮಾಡಿ ಆ ಒಂದು ಜನಿವಾರ ಜೊತೆಯಲ್ಲಿ ಏನೋ ಅದ್ರ ಜೊತೆಯಲ್ಲಿ ಇದನ್ನ ಸ್ವಲ್ಪ ಒಂದು ಸಿಂಬಾಲಿಕ್ ಆಗ ಹಾಕ್ತಾರಂತೆ. ಇದು ಹಾಕಿದ ಮೇಲೆ ನೆಕ್ಸ್ಟ್ ಬರೋದು ಬಂದು ಏನು ಅಂದ್ರೆ ಧಾರಣೀಯ ಮಂತ್ರ ಅಂತ ಹೇಳ್ತಾರೆ. ಅಂದ್ರೆ ಉಡುಪಿ ಪ್ರಾಂತದಲ್ಲಿ ಈ ಬಟ್ಟೆ ಸುತ್ತಿದ ಮೇಲೆ ಈ ಒಂದು ಮುಂಜ ಅಂತ, ಮುಂಜಿ ಅಂತ ಹೇಳ್ತೀವಿ. ಮುಂಜ ಅಂದ್ರೆ ಮುಂಜಿ ಅಂದ್ರೆ ಏನು, ಬೇಸಿಕಲಿ ಮುಂಜಿ ಅಂದ್ರೆ ಏನು ಅಂದ್ರೆ ಈ ಒಂದು ಕುಶ ಅಂತ ದರ್ಬೆಯಲ್ಲಿ ವೆರೈಟೀಸ್ ಇರುತ್ತೆ. ಆ ಹೂ ಬಿಡೋ ಕಾಲದಲ್ಲಿ ಅದಕ್ಕೆ ಕುಶ ಅಂತಾರೆ. ಅದು ಆದಮೇಲೆ ಅದು ಟೆಂಡರ್, ಅದು ತೆಳ್ಳಗಿರುತ್ತೆ. ಆ ಕುಶಾನೇ ಸ್ವಲ್ಪ ಗಟ್ಟಿಯಾದಾಗ ಅದು ದರ್ಬೆ ಅಂತಾರೆ. ದರ್ಬೆ ಇನ್ನೂ ಗಟ್ಟಿಯಾದಾಗ ಅದಕ್ಕೆ ಮುಂಜಾ ಅಂತ ಕರೀತಾರೆ, ಮುಂಜಾ ಗ್ರಾಸ್ ಅಂತ, ಮುಂಜಾ ಅಂತ ಕರೀತಾರೆ. ಸೊ ಈ ಮುಂಜಾ ಗ್ರಾಸ್ ಮುಂಜಾ ಅಂಬುದು ಇಟ್ ಇಸ್ ವೆರಿ ಸ್ಟ್ರಾಂಗ್, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಮುಂಜಾದಿಂದ ಆ ಹುಡುಗನ್ನ ಮೂರು ಸತಿ ಅಂದ್ರೆ ಮೂರು ಇದು ಬಂತಲ್ಲ ಈ ಮೂರು ಕೃಚ್ಛರ ತ್ರಯ ಅಂತ, ಇದು ಮೂರಿನಿಂದ ಅವನನ್ನ ರಕ್ಷಣೆ ಮಾಡ್ಲಿಕ್ಕೆ ಸೊಂಟಕ್ಕೆ ಕಟ್ಟುತ್ತಾರೆ, ಕಟ್ಟಿ ಮೂರು ನಾಟ್ ಅನ್ನ ಹಾಕ್ತಾರೆ. ಇದಕ್ಕೆ ಮುಂಜಿ ಅಂತ ಹೇಳ್ತೀವಿ ನಾವು. ಸೊ ಇದನ್ನ ಅವ್ರು ಏನ್ ಮಾಡ್ತಾನಂದ್ರೆ ಆ ಬಟ್ಟೆ ಸುತ್ತಿ ಅದ ಮೇಲೆ ಈ ರಜ್ಜು ಈ ಒಂದು ಈ ಮುಂಜಾ ಇದನ್ನ ಚೆಂದಾಗೆ ಕಟ್ಟುತ್ತಾರಂತ. ಆ ಕಟ್ಟಿ ಅದನಿಂದ ಅದು ಕಟ್ಟಿದ ಮೇಲೆ ಆ ಹುಡುಗ ಹೇಳಬೇಕಾದ ಮಂತ್ರ ಏನು ಅಂದ್ರೆ ಧಾರಣೀಯ ಮಂತ್ರ ಅಂತ. ಅದು ಪುರೋಹಿತರೇ ಈ ಕಾಲದಲ್ಲಿ ಹೇಳ್ಬಿಡ್ತಾರೆ, ಹುಡುಗ ಹೇಳಿದ್ರೆ ಒಳ್ಳೇದದು, ಹುಡುಗ ಆ ಕಾಲದಲ್ಲಿ ಹೇಳ್ತಾ ಇದ್ರಂತೆ. ಸೊ ಆ ಒಂದು ಹುಡುಗನ ಅಥವಾ ತಂದೆನೋ ಆ ಪುರೋಹಿತನೋ ಹುಡುಗನ ತಲೆ ಮೇಲೆ ಕೈ ಇಟ್ಟು ಅದನ್ನ ಧಾರಣೆ ಮಂತ್ರವನ್ನ ಹೇಳಿಸಿ ಅಲ್ಲಿ ಬ್ರಹ್ಮಗಾಯತ್ರಿ ಜಪವನ್ನ ಮಾಡಿಸ್ತಾರೆ. ಆಮೇಲೆ ಪ್ರೋಕ್ಷಣೆ, ಆ ಒಂದು ಬ್ರಹ್ಮಗಾಯತ್ರಿಯಿಂದ ಆ ನೀರು ಎಲ್ಲದನ್ನ ಇದು ಅಂತ ಆ ನೀರನ್ನ ಆ ಹುಡುಗನ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ, ಎಲ್ಲ ಪವಿತ್ರ ಆಗಲಿ. ಯಾಕೆ ಅಂದ್ರೆ ಫಸ್ಟ್ ಹುಡುಗನನ್ನ ಪವಿತ್ರೀಕರಣ ಮಾಡೋ ಪ್ರಾಸೆಸ್ ಇದು, ಎಲ್ಲದ ಮೂಲಕವಾಗಿ ಹುಡುಗನನ್ನ ಪವಿತ್ರ ಮಾಡೋ ಪ್ರಾಸೆಸ್ ಇದನ್ನ ಮಾಡ್ತಾರೆ. ಇದನ್ನ ಮಾಡಿದ ಮೇಲೆ ಆ ಹುಡುಗನಿಂದ ಒಂದು ಆಚಮನ ಮಾಡಿ ತಂದೆ ಅವನನ್ನ ಕರ್ಕೊಂಡು ಬಂದು ಕೂಡಿಸಿಟ್ಟು ಅಂದ್ರೆ ಅವನು ತಿರ್ಗಾ ಪ್ರದಕ್ಷಿಣೆ ಬಂದು ಅಗ್ನಿಯನ್ನ ಪ್ರದಕ್ಷಿಣೆ ಮಾಡಿ, ಅದಕ್ಕೆ ಒಂದು ರೂಲ್ ಇದೆ ಅನ್ಕಡುತ್ತೆ, ಅಗ್ನಿ ಆಚಾರ್ಯರು ನಡುವಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ಉತ್ತರ ಭಾಗ ಅದ ಆಚಾರ್ಯರೇ ಎಲ್ಲ ಹೇಳ್ತಾರಲ್ಲಿ ಅಲ್ಲಿ 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 ಪ್ರದಕ್ಷಿಣೆ ಮಾಡಿ ತಂದೆಯ ಬಲಭಾಗದಲ್ಲಿ ಮಗು ಕೂತ್ಕೋಬೇಕಂತೆ. ಆಮೇಲೆ ಕೂತಿದ ಮೇಲೆ ಅಲ್ಲಿ ಒಂದು ನಾಲ್ಕು ಉಪನಯನ ಹೋಮ ಅವಾಗ ಶುರು ಆಗುತ್ತೆ. ಅಲ್ಲಿ ನಾಲ್ಕು ಆಹುತಿಗಳನ್ನ ಅಗ್ನಿಗೆ ನಾಲ್ಕು ಆಹುತಿಗಳನ್ನ ಕೊಡ್ತಾರಂತೆ. ಇದು ಆಹುತಿ ಕೊಟ್ಟ ಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ ಆಹುತಿಯನ್ನ ಕೊಟ್ಟು ಸವಿತೃ ನಾಮಕ ಭಗವಂತ ಸೂರ್ಯನಲ್ಲಿ ಇರುವಂತ, ಇವಾಗ ಫಸ್ಟ್ ನಾವು ಮಿತ್ರಾವರಣ ಹೇಳಾಯ್ತು, ಇವಾಗ ಸವಿತೃ ನಾಮಕ ಭಗವಂತ. ಈ ಸವಿತೃ ಎಂಬ ಸೂರ್ಯನಲ್ಲಿ ಇರುವಂತ ಭಗವಂತನಿಗೆ ಇವನನ್ನ ನೀನು ಶಿಷ್ಯತ್ವೇನ ನೀನು ಸ್ವೀಕಾರ ಮಾಡು ಸ್ವಾಮಿ ಅಂತ ಹೇಳ್ತಾರೆ. ಅದು ಮಾಡ್ಲಕ್ಕೆ ಮುಂಚೆ ಏನ್ ಮಾಡ್ತಾರೆ, ಅಲ್ಲಿ ಇನ್ನೊಂದು ಫಂಕ್ಷನ್ ಬರುತ್ತೆ, ಅಲ್ಲಿ ಬಂದು ಅಂಜಲ್ಯ ಕ್ಷಾಲನಂ ಅಂತ, ಅಂಜಲ್ಯ ಕ್ಷಾಲನಂ ಅಂತ ಅಂದ್ರೆ ಅವನನ್ನ ಸಿಂಬಾಲಿಕ್ ಆಗಿ ಅವನ್ಗೆ ಆ ಕಾಲದಲ್ಲಿ ಹೇಗ್ ಮಾಡ್ತಾ ಇದ್ರು ಅಂದ್ರೆ ಹೆಂಡತಿ ಸಹಿತವಾಗಿ ಯಜಮಾನ ನಿಲ್ಲಬೇಕು ತಂದೆ ತಾಯಿಗಳು. ತಂದೆ ಕೈಯಲ್ಲಿ ತಾಯಿ ತಂದೆಯ ಅಂಜಲಿಯಲ್ಲಿ ತಾಯಿ ನೀರನ್ನ ಹಾಕ್ತಾ ಇರಬೇಕು. ತಂದೆ ಏನು ಮಾಡ್ಬೇಕು ಅಂದ್ರೆ ತನ್ನ ಕೈಯಲ್ಲಿ ಬಿದ್ದ ನೀರನ್ನ ಮಗನ ಕೈಯಲ್ಲಿ ಹಾಕಬೇಕು. ಮಗ ಬಂದು ಅಲ್ಲಿ ಅವನು ಕೆಳಗಡೆ ಒಂದು ಪಾತ್ರೆ ಇಟ್ಟುಕೊಂಡಿರ್ಬೇಕು, ಅದನ್ನ ಬೇಸಿಕಲಿ ಕೈ ತೊಳ್ಕೊಳ್ಳೋದು, ಬೇರೆ ಒಂದಿಲ್ಲ, ಕೈ ತೊಳೆಯೋದು. ಇದು ಮಂತ್ರದಿಂದ ಮಾಡೋದು, ಕೈ ತೊಳ್ಕೊಳ್ಳೋದು ಮೂಲಕವಾಗ ಆ ಪವಿತ್ರ ಆಗತ್ತೆ ಅಂತ. ಆ ಪವಿತ್ರೀಕರಣ ಬಿಕಾಸ್ ಆ ಕೈಯನ್ನ ಧಾರಣೆ ಮಾಡಬೇಕು. ನೆಕ್ಸ್ಟ್ ಆಚಾರ್ಯ ಕೈಯನ್ನ ಹಸ್ತಧಾರಣ ಅಂತ ಹೇಳ್ತಾರೆ. ಆಚಾರ್ಯ ಅಂದ್ರೆ ಗುರು ಅಂದ್ರೆ ಇಲ್ಲಿ ತಂದೆನೆ ತಗೊಳ್ತಾರೆ, ತಂದೆನೆ ಮಂತ್ರೋಪದೇಶ ಮಾಡಬೇಕು. ಅವ್ನು ಮಾಡ್ಲಕ್ ಮುಂಚೆ ಮಗುವನ್ನ ಪವಿತ್ರ ಮಾಡಿ ಮಗುವಿನ ಕೈ ಹಿಡಿಕೊಂಡು ಹೇಳ್ಬೇಕಂತ. ಸೊ ಕೈಯನ್ನು ಪವಿತ್ರ ಮಾಡೋದು, ಕೈಯನ್ನ ಪವಿತ್ರ ಮಾಡಿ ಆ ಕೈಯನ್ನ ಹಿಡ್ಕೊಂಡು ಅವರು ಮಂತ್ರವನ್ನ ಎಲ್ಲ ಹೇಳಿಸಿಕೊಡ್ಬೇಕಂತ. ಸೊ ಅದನ್ನ ಮಾಡ್ತಾರೆ. ಅದನ್ನ ಮಾಡಿದ ಮೇಲೆ ನೆಕ್ಸ್ಟ್ ಬರೋದು ಕೈ ತೊಳೆದ ಮೇಲೆ ಬರೋದು, ಅದಕ್ಕೆ ಅಂಜಲ್ಯ ಶಾಲನಂ ಅಂತ ಹೇಳ್ತಾರೆ. ಆ ಒಂದು ಆದ ಮೇಲೆ ನೆಕ್ಸ್ಟ್ ಬರೋದು ಹಸ್ತಗ್ರಹಣ ಅಂತ, ಕೈಯನ್ನ ಹಿಡ್ಕೊಳ್ಳೋದು. ತಂದೆ ಬಂದು ಆ ವಟುವಿನ ಕೈಯನ್ನ ಹಿಡ್ಕೋಬೇಕಂತ. ಅದು ಹೇಗೆ ಹಿಡ್ಕೋಬೇಕು ಅಂದ್ರೆ, ಆವಾಗ ತಂದೆ 3 ಸತಿ ಹಿಡ್ಕೊಂಡು ತಿರ್ಗಾನು ನೀರು ಬಿಡೋದು, ಎಲ್ಲದಲ್ಲೇನು ನೀರು. ಆ ಒಂದು ನೀರು ದ್ವಾರ ಎಲ್ಲ ಅಪ್ಪ ಅಭಿಮಾನಿ ದೇವತೆಗಳನ್ನೂ ಬರ್ತಾರೆ, ಅವರೇ ನಮ್ಮನ್ನ ಪವಿತ್ರಗೊಳಿಸ್ತಾರೆ. ಬರೀ ಬರೀ ಕೈ ತೊಳ್ಕೊಂಡ್ರೆ ಏನಾಗುತ್ತೋ, ಅವರೇ ಪವಿತ್ರಗೊಳಿಸ್ತಾರಂತ. ಈ ಸವಿತ್ರನ ಸವಿತಾಲಿ ಇರುವಂತಹ ಸವಿತ ನಾಮಕ ಭಗವಂತನ ಸ್ಮರಣೆ ಮಾಡಿ ಮತ್ತು ಅವರಿಗೆ ಹೇಳೋದಂತ, ಹಸ್ತಗ್ರಹಣ ಮಾಡಿ ಇವಾಗ ಕೈ ಹಿಡಿದಿದ್ದೀನಿಪ್ಪ ನಿನ್ನ ಕೈ, ತಂದೆ ಬಂದು ಮಗನನ್ನ ಕೈ ಹಿಡ್ಕೋಬೇಕು. ಮಗನನ್ನ ಈ ಕಾಲದಲ್ಲಿ ನೀರಿನಿಂದ ಮಾಡೋದಿಲ್ಲ, ಬೇಸಿಕಲಿ ತೆಂಗಿನಕಾಯಿ ಇರ್ತಾರಂತ. ತೆಂಗಿನಕಾಯಿ ತಂದೆ ಕೈಯಲ್ಲಿ ತೆಂಗಿನಕಾಯಿ, ತೆಂಗಿನಕಾಯಿನ ಮಗ ಕೊಟ್ಟು ತಾಯಿ ನೀರನ್ನ ಹಾಕೋದು, ಹಾಗೆ ಮಾಡೋದು. ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳು ಓವರ್ ಇಯರ್ಸ್ ಬಂದಿದೆ, ಬಟ್ ಮೂಲತಃ ಅದು ಬಂದು ಅಂಜಲ್ಯ ಕ್ಷಾಲನ, ಕೈ ತೊಳ್ಕೊಳ್ಳೋ ಪ್ರಾಸೆಸ್ ಅಂತ ಅದಕ್ಕೆ. ಆಮೇಲೆ ಹಸ್ತಗ್ರಹಣ ಅಂತ ಬರುತ್ತೆ. ಹಸ್ತಗ್ರಹಣ ಅಂದ್ರೆ ತಂದೆ ಬಂದು ಮಗನನ್ನ ಬಲಗೈಯನ್ನ ಚೆಂದಾಗಿ ಹಿಡ್ಕೋಬೇಕು. ಹೇಗೆಂದ್ರೆ ಈ ಒಂದು ಎಲ್ಲ 5 ಬೆರಳು ಸಹಿತವಾಗಿ ಅವನನ್ನ ಹಿಡ್ಕೋಬೇಕಂತ. ಇಲ್ಲಿನೂ ಶೇಕ್ ಹ್ಯಾಂಡ್ ಹೇಳೋವಾಗ ಹೇಳ್ತಾ ಇಲ್ಲ, ಹೇಗೆ ಆಗೆಲ್ಲ ಶೇಕ್ ಹ್ಯಾಂಡ್ ಮಾಡೋದು, ಹಾಗೇನೆ ಅದು ಪೂರ್ತಿ ಆಗತ್ತೆ. ಆ ಹೆಂಡತಿಯನ್ನ ಗಂಡ ಪಾಣಿಗ್ರಹ ಮಾಡೋಕೆ ಪೂರ್ತಿಯಾಗಿ ಹಿಡ್ಕೋಬೇಕಂತ, ಈ ಒಂದು ಹೆಬ್ಬೆರಳು ಸಹಿತವಾಗಿ ಹಿಡ್ಕೋಬೇಕಂತ. ಹಾಗೆ ಹಿಡ್ಕೊಂಡಾಗ ಅವನಿಗೆ ಹೇಳೋದು, ಹಿಡ್ಕೊಂಡದ್ದು ನಾನಲ್ಲಪ್ಪ ಇದು, ನಾನು ಇಷ್ಟು ಬಿಕಾಸ್ ತಂದೆ ಎಂಬುವನು ಇದೆಲ್ಲ ಮಾಡ್ಲಕ್ಕೆ ಮುಂಚೆ ಅವನು ಒಂದು 1000 ಗಾಯತ್ರಿ ಆ ಒಂದು ಕೆಲವು ಕಾಲ ಮಾಡಬೇಕಂತ. ಎಷ್ಟು ಕಾಲ ಅವನು ಮಾಡ್ತಾನ ಅಂದ್ರೆ, ಒಂದು ಉಪನಯನಕ್ಕೆ ಮುಂಚೆನೆ ಅಧಿಕಾರ ಪಡ್ಲಕ್ಕೆ, ತಾನು ತನ್ನ ಮಗನಿಗೆ ಹೇಳ್ಕೊಡ್ಬೇಕಂದ್ರೆ ಅಧಿಕಾರ ಸಂಪಾದನೆ ಮಾಡ್ಲಿಕ್ಕೆ ತಂದೆ ಫಸ್ಟ್ ಮಾಡಿರಬೇಕು. ತಂದೆ ಮಾಡಿದ್ದಾನೆ, ಇವಾಗ ಅದನ್ನ ಅವನು ರಿಯಲೈಸ್ ಮಾಡ್ತಾನೆ. ಇದು ನಾವು ಹರಿಕತಂಸಾರ ಪ್ರಕಾರ ತಿಳ್ಕೊಂಡ್ರೆ, ನಾನು ಮಾಡ್ತಾ ಇಲ್ಲಪ್ಪ, ನನ್ನಲ್ಲಿ ಇದ್ದು ಇದು ದೇವರೇ, ತಂದೆಯಲ್ಲಿ ತಂದೆ ರೂಪನಾಗೆ ಆ ಚತುರ್ಮುಖ ಇದ್ದಾನೆ, ಅವನಲ್ಲಿ ಸಾಕ್ಷಾತ್ತಾಗೆ ಆ ಭಗವಂತನೇ ಇದ್ದಾನೆ ಅಂಬೋ ತಿಳ್ಕೊಂಡ ಅಲ್ಲಿ ಅವನು ಮಗನಿಗೆ ಹೇಳ್ತಾನೆ, ತಂದೆ ನಾನು ನಿಜವಾದ ತಂದೆ ಇಲ್ಲಪ್ಪ, ಇದು ಸವಿತ್ರನೇ ನಿನ್ನ ಗುರು, ಕೈ ಹಿಡಿದುಂಡು ಇದನ್ನ ಹಿಡ್ಕೊಂಡು ನಿನ್ನ ಕೈಯನ್ನ ಹಿಡಿದು ನಿನ್ನನ್ನ ಕರ್ಕೊಂಡು ಹೋಗುವನು ನಾನಪ್ಪ, ಇದು ಸವಿತ್ರು. ಸವಿತಾ ಅಂದ್ರೆ ಪ್ರಸವಿತಾ, ನಿನ್ನನ್ನ ಯಾರು ಹುಟ್ಟಿಸಿದಾನೋ, ನಾನಲ್ಲ ನನ್ನ ಹೆಂಡತಿ ಅಲ್ಲಪ್ಪ, ಆ ದೇವನೇ ಒಂದನ್ನ ಹುಟ್ಟಿಸಿದ್ದಾನೆ, ಸೂರ್ಯಾಂತರ್ಗತನಾದಂತಹ ನಾರಾಯಣ ಅವನೇ ಸವಿತ್ರು, ಅವನೇ ನಿನ್ನ ಕೈಯನ್ನ ಇವಾಗ ಹಿಡ್ಕೊಂಡಿದ್ದಾನೆ. ಇಷ್ಟು ದಿವಸ ಈ ಹಾಗೂ ಆಯ್ತು, ಇದು ಜನ್ಮ 2ನೇ ಜನ್ಮ ನಿನ್ಗೆ ಬಂದಿದೆ. ಸವಿತ್ರ ದೇವರು ಅವನೇ ನಿನ್ನ ಗುರು, ಗುರುವಾಗೆ ಸವಿತ್ರು ಇದ್ದಾನೆ. ನಿನ್ನ ಬಾಹುಗಳಲ್ಲಿ ಯಾರು ಬಂದು ಇವಾಗ ಕೂತು ಬಿಟ್ಟಿದ್ದಾರೆ ಅಂದ್ರೆ, ಅಶ್ವಿನಿ ದೇವತೆಗಳು ಬಂದು ಕೂತು ಬಿಟ್ಟಿದ್ದಾರೆ. ಮತ್ತು ನಿನ್ನ ಹಸ್ತ, ನಿನ್ನ ಕೈಯನ್ನ ಮುಟ್ಕೊಂಡಿದ್ದೇನೆ ನೋಡು, ನಿನ್ನ ಕೈಯಲ್ಲಿ ಪೂಷ, ಅವನು ಒಂದು ಸೂರ್ಯ, ಆದಿತ್ಯ ಅವನು ಒಂದು ದ್ವಾದಶ ಆದಿತ್ಯರಲ್ಲಿ ಅವನು ನಿನ್ನ ಕೈಯಲ್ಲಿ ಇವಾಗ ಬಂದು ಬಿಟ್ಟಿದ್ದಾನೆ ಅಂದ್ರೆ, ಹೇಳೋವಾಗ ಇದು ಟ್ರಾನ್ಸ್ಫರ್ ಅಂತೆಲ್ಲ, ಥ್ರೂ ಫಾದರ್ ಇಂದ ಹೋಗೋದು ಅಂದ್ರೆ, ಅವನ ಇವಾಗ ಕೈಯಲ್ಲಿ ಯಾರು ಬಂದಿದ್ದಾರೆ ಅಂದ್ರೆ ಅವನ ಮಗನಿಗೆ ನೆಕ್ಸ್ಟ್ ಸ್ಟೇಜ್ ಹೇಳ್ಕೊಡ್ತಾನೆ. ಕೈಯಲ್ಲಿ ಪೂಷ ಬಂದಿದ್ದಾನಂದ್ರೆ, ಕೈ ಅಂಗೈಯಲ್ಲಿ ಮಧ್ಯದಲ್ಲಿ ಅಗ್ನಿ ಇಷ್ಟು ತನಕ ಇತ್ತು, ಇವಾಗ ನಿನ್ಗೆ ಪ್ರಜ್ಞೆ ಬರ್ತಾ ಇದೆ. ಯಾಕೆಂದ್ರೆ ಯಾರನ್ನಾದ್ರೂ ನಿನ್ಗೆ ದಕ್ಷಿಣ ಕೊಡ್ತಾನೆ ಅದು ಕೊಡ್ತಾರೆ, ಪಾಪಗಳು ಬಂದ್ಬಿಡತ್ತೆ, ಯಾರು ಕೊಡೋದು ನಿನ್ ತಿಂತೀಯ, ಪಾಪ ಬಂದ್ಬಿಡತ್ತೆ, ಅದು ಬರದೇ ಇರ್ಲಕ್ಕೆ ಇಲ್ಲಿ ಅಗ್ನಿ ಇದ್ದಾನೆ ಎಂಬುದು ಅದು ತಂದೆ ಅದು ತಂದೆ ಹೇಳಿಕೊಡ್ತಾನಂತ. ಸೊ ಸವಿತ್ರ ಗುರು, ಅಶ್ವಿನಿ ಬಾಹುಗಳು, ಪೂಷ ಅನ್ಬಂದು ಹಸ್ತದಲ್ಲಿ ಇದ್ದಾರೆ ಅಂತ ಒಂದು ಸತಿ ಹೇಳಿ, 2ನೇ ಸತಿ ಹೇಳೋವಾಗ ಇದು ಮಾತ್ರ ಅಲ್ಲ, ಸವಿತ್ರ ಮಾತ್ರ ನಿನ್ನ ಗುರು ಅಲ್ಲ, ಸವಿತ್ರ ಸೂರ್ಯ ನಾಮಕನಾಗ ಅವನೇ ಈ ಅಗ್ನಿಯಲ್ಲಿ ಇದ್ದಾನೆ. ನೀನು ಈ ತುಂದಿರದಿಂದ ಆ ಒಂದು ಸಮುದ್ಧವ ಅಗ್ನಿ ಮಾಡ್ತೀಯಲ್ಲ ಬೆಳಿಗ್ಗೆ ಸಾಯಂಕಾಲ, ಇದು ಅದೇ ಅಲ್ಲಿನೂ ಬರುತ್ತೆ ಮಿತ್ರ ಅವರುಣರೆ, ಬೆಳಿಗ್ಗೆ ಮಾಡೋದು ಸಾಯಂಕಾಲ ಮಾಡೋದು ಅಂತ ಅದೇ ಆಗತ್ತೆ. ಸೊ ಅಲ್ಲಿ ಬರುವಂತ ಈ ಅಗ್ನಿ ಇದಾನಲ್ಲ, ಇವನೇ ನಿನ್ನ ಗುರು ಅಂದ್ರೆ, ಅಗ್ನಿ ಹೊರಗೆ ಜಡ ಅಗ್ನಿ ಇಲ್ಲ, ಜಡ ಅಗ್ನಿಯಲ್ಲಿ ಇರುವಂತ ಅಗ್ನಿ ದೇವ ಮಾತ್ರ ಇಲ್ಲ, ಅವನ ಒಳಗೆ ಇರುವಂತ ಪ್ರಾಣಾಗ್ನಿ ಆದಂತ ಆ ವಾಯುದೇವರೇ ನಿನ್ನ ಗುರುಗಳು, ಅದನ್ನು ಹೇಳ್ಬೇಕಾಗಿದೆ. ಅವನೇ ನಿಮ್ಗೆ ಗುರು, ಅವನೇ ನಿನ್ನ ಆಚಾರ್ಯ, ಅವನೇ ನಿನ್ನಲ್ಲಿ ಇದ್ದು ರಕ್ಷಣೆ ಮಾಡ್ತಾನಂತೆ. ಹೀಗೆ ಹಸ್ತಗ್ರಹಣ ಎಂಬುದನ್ನ ಮಾಡ್ತಾರೆ. ಈ ಹಸ್ತಗ್ರಹಣ ಎಲ್ಲ ಮಾಡಿದ ಮೇಲೆ ಆಮೇಲೆ ತಂದೆ ಏನು ಮಾಡ್ತಾನಂದ್ರೆ, ತಂದೆ ಮಗನನ್ನ ಕೈಯನ್ನ ಹಿಡಿದು, ಎರಡು ಕೈಯನ್ನು ಹಿಡಿದು ಇವಾಗ ಏನು ಮಾಡ್ತಾನೆ, ತನ್ನ ತೊಡೆಯಲ್ಲಿ ಕೂಡ್ಸಿಟ್ಟುಕೊಂಡು ಆಮೇಲೆ ಗುರು ನಮಸ್ಕಾರ ಮಾಡ್ತಾರ. ಗುರು ನಮಸ್ಕಾರ ಇಬ್ರು ಸೇರಿ, ಅವರ ಯಾರು ಪುರೋಹಿತರು ಯಾರು ಮಾಡಿದ್ದಾರೋ ಅವರ ಜಾನು ಜಂಗ ಇದು ಪಾದ ಎಲ್ಲ ಮುಟ್ಟಿ ಅವರಿಂದ ಆಶೀರ್ವಾದವನ್ನ ಪಡೆದು, ಮತ್ತು ತಂದೆ ಬಂದು ಮಗನಿಗೆ ಮಗನಿಂದ ಗಾಯತ್ರಿ ಮಂತ್ರ ಅದು ಹೇಳ್ತಾರ, ಅದು ಕೂಡಿಸಿತ್ತು, ಅದನ್ನ ಅವರ ಯಾರಿಗೆ ಕೇಳದೆ ಇರುವಂತೆ ತನ್ನ ತೊಡೆಯಲ್ಲಿ ಬಲ ತೊಡೆಯಲ್ಲಿ ಮಗನನ್ನ ಇಟ್ಟುಕೊಂಡು ಆ ಮಗನ ವಕ್ಷಸ ಆ ಒಂದು ಹೃದಯವನ್ನ ಆ ಕೈಯಿಂದ ಆ ಮೇಲ್ಮುಖವಾಗಿ ಅದನ್ನ ಮುಟ್ಟಿ ಆ ಹೃದಯದಲ್ಲಿ ಇರುವಂತೆ ಮಾಡಿ ಅಲ್ಲಿ ಅವಸ್ತ್ರ ಆಚಾದನೆ ಯಾರು ನೋಡದೆ ಇರುವಂತ ಅದೆಲ್ಲ ಮುಚ್ಚಿ ಈ ಪ್ರಣವ ವ್ಯಾಹೃತಿ ಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನ ಮೂರು ಸತಿ ಹೇಳಿ ಹೇಳ್ತಾನಂತ. ಆಮೇಲೆ ಅವನ ರಕ್ಷಣೆಗಾಗಿ, ರಕ್ಷಣಾರ್ಥಂ ಅಂತ ಹೇಳ್ತಾರೆ, ರಕ್ಷಣೆಗಾಗಿ ಈ ದರ್ಬೆಯನ್ನ ಆ ಮುಂಜ ದರ್ಬೆಯನ್ನೇ ದರ್ಬೆ ಹಾಡಾದ್ರೆ ಅದು ಮುಂಜಾ ಅಂತ ಹೇಳ್ತಾರೆ, ಮುಂಜಾಗ್ರಾಸ್ ಅಂತ ಹೇಳ್ತಾರೆ. ಆ ಮುಂಜಾವನ್ನ ಆ ಹುಡುಗನ ಕಟಿ ಪ್ರದೇಶವನ್ನ ಇವಾಗ ಮೂರು ಸತಿ ಸುತ್ತಿ ಅಲ್ಲಿ ಮೂರು ನಾಟನ್ನ ಹಾಕ್ತಾರಂತ. ಆಮೇಲೆ ಪಲಾಶ ದಂಡವನ್ನ ಕೊಡ್ತಾರಂತೆ. ಆಮೇಲೆ ಸೊ ಹೀಗೆ ಆದ ಮೇಲೆ ನೆಕ್ಸ್ಟ್ ಬರೋದು ಭಿಕ್ಷಾ ಯಾಚನೆ ಅಂತ. ಇದು ಅಲ್ಲ, ಆದ ಮೇಲೆ ಭಿಕ್ಷೆ, ಯಾರು ಭಿಕ್ಷೆ ಹಾಕಬೇಕು ಅಂದ್ರೆ ಮೊಟ್ಟ ಮೊದಲು ಹಾಕೋದು ತಾಯಿಯೇ ಭಿಕ್ಷೆಯನ್ನ ಹಾಕಬೇಕಂತ. ತಾಯಿ ಭಿಕ್ಷೆಯನ್ನ ಹಾಕಬೇಕು ಮತ್ತು ನೆಕ್ಸ್ಟ್ ಬಂದು ತಂದೆ ಹಾಕಬೇಕು ಭಿಕ್ಷೆಯನ್ನ. ತಾಯಿ ಹಾಕಬೇಕು, ತಂದೆ ಹಾಕಬೇಕು, ಬಂದ ಬಂಧುಗಳೆಲ್ಲ ಭಿಕ್ಷೆಯನ್ನ ಹಾಕಬೇಕು. ಆಮೇಲೆ ಸುವಾಸಿನಿಗಳು ಅವನಿಗೆ ನೀರಾಜನ ಅದು ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಆ ಹುಡುಗನನ್ನ ಆ ತಂದ ಆ ಅಕ್ಕಿಯಲ್ಲಿ ಮೇಲೆ ಅಕ್ಕಿ ಅದು ಈ ಸಂಪ್ರದಾಯ ಉಂಟು, ಅಕ್ಕಿಯಿಂದ ಆ ಬಿಸಿ ಇರುತ್ತಲ್ಲ ಅಕ್ಕಿಯಲ್ಲಿ ಇರುವಂತಹ ಬಿಸಿಯಿಂದ ಅವನಿಗೆ ಆ ಬಿಸಿ ಆಗಬೇಕು ಅಂತ ಆ ಅಕ್ಕಿಯಲ್ಲಿ ಹೇಳ್ತಾರೆ. ಮತ್ತು ಮಧ್ಯಾಹ್ನ ಹೋಮಾಗ್ನಿ ಆಗತ್ತೆ, ಅನುಪ್ರವಚನ ಕರ್ಮಗಳು ಏನಿದೆಯೋ ಅದನ್ನು ಮಾಡಬೇಕಂತ. ಅದು ಒಂದು ಮೇಧಾಜನಕ್ಕೋಸ್ಕರ ಸಾಯಂಕಾಲ ಮಾಡೋದು, ಅದನ್ನ ಮಾಡಬೇಕಂತ. ಇದು ಮಾಡುವಾಗ ನಾವು ಏನು ಅನುಸಂಧಾನ ಇಟ್ಕೋಬೇಕು ಅಂದ್ರೆ ಇಲ್ಲಿ ನಾವು ಹೋಗ್ತೀವಿ, ನಾವು ಹಾಕ್ತೀವಿ, ಭಿಕ್ಷೆ ಹಾಕ್ತೀವಿ, ಇದೆಲ್ಲ ಏನು ಅಂದ್ರೆ ಅಲ್ಲಿ ಅಲ್ಲಿ ಬಂದವರು ಆ ಹುಡುಗನಿಗೆ ಆ ಒಂದು ಕರ್ಮಗಳನ್ನ ಜಾತ ಕರ್ಮದಲ್ಲಿ ಏನಾರು ಲೋಪ ದೋಷ ಏನಾರು ಇದ್ರೆ ಅದನ್ನು ಸರಿ ಸೇರಿಸ್ತಾರೆ. ಹಿಂದೆ ಉಪನಯನಕ್ಕೆ ಹಿಂದೆ ಏನಾರು ಸಂಸ್ಕಾರಗಳು ನಡೆದೇ ಇದ್ದಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅಂತ ಮಾಡಿನೇ ಶುರು ಮಾಡ್ತಾರೆ. ಅಲ್ಲಿ ಮಾಡೋ ಆ ಪುರೋಹಿತರಲ್ಲಿ ವಸಿಷ್ಠರೇ ಇದ್ದು ಮಾಡ್ತಾರೆ. ಯಾಕೆಂದ್ರೆ ವಾಮನ ಹುಟ್ಟಿದಾಗ, ವಾಮನ ಹುಟ್ಟು ಬಂದಾಗೆ ವಾಮನ ಒಟ್ಟುವಾಗ ಬಂದವನಲ್ಲ, ಅವನಿಗೆ ಯಾರ್ಯಾರು ಮಾಡಿದಾನ ಅಲ್ಲಿ ತೋರಿಸ್ತಾರೆ. ಇದೆಲ್ಲ ನೀವು ನಿಮ್ಮ ನಿಮ್ಮ ಮಕ್ಕಳಿಗೆ ಆರ್ ನೀವು ಎಲ್ಲೆಲ್ಲಿ ಹೋಗ್ತೀರೋ ಅಲ್ಲೆಲ್ಲ ಚಿಂತನೆ ಮಾಡಬೇಕು. ಸುಮ್ಮನೆ ಆ ಹುಡುಗನ ನೋಡೋದು ಆ ತಂದೆ ತಾಯಿನ ನೋಡಿ ಬರೋದಿಲ್ಲ, ಅಲ್ಲಿ ಅವರು ಸನ್ನಿಹಿತರಾಗಿರ್ತಾರಂತ ನಾವು ಚಿಂತನೆ ಮಾಡಿದ್ರೆ ಅದು ತುಂಬಾ ಮಹತ್ವ ಪುಣ್ಯಕರ ಆಗತ್ತೆ ಅಂತ ಅಲ್ಲಿ ವಸಿಷ್ಠರನ್ನ ಚಿಂತನೆ ಮಾಡಬೇಕು. ಆ ಗಾಯತ್ರಿ ಉಪದೇಶ ಈ ತಂದೆ ಕೊಟ್ಟ ಅಲ್ಲ, ತಂದೆ ಕೊಟ್ಟಾಗ ಅವನು ಸವಿತಾ ಸವಿತಾ ಅಂತ ಹೇಳ್ತಾ ಬಂದ ಅಲ್ಲ, ಅಲ್ಲಿ ಬಂದು ಆ ಸವಿತಾ ನಮಗೆ ಭಗವಂತ ಎಲ್ಲಿ ಇದ್ದಾನೆ, ಸೂರ್ಯನಲ್ಲಿ ಇದ್ದಾನೆ. ಸೊ ಆ ಸೂರ್ಯನನ್ನ ಸೂರ್ಯನಲ್ಲಿ ಆ ಗಾಯತ್ರಿ ಉಪದೇಶ ತಂದೆ ಅದು ಬಟ್ಟೆ ಬಟ್ಟೆ ಹಾಕೊಂಡು ಅವರು ಹೇಳ್ಕೊತಾರಲ್ಲ ಆವಾಗ ಸೂರ್ಯನಲ್ಲಿ ಇರುವಂತ ನಾರಾಯಣ ಅಲ್ಲಿ ಕೊಡ್ತಾ ಇದ್ದಾನೆ ತಂದೆಯಲ್ಲಿ. ಆ ಸೂರ್ಯ ಸೂರ್ಯನಲ್ಲಿ ನಾರಾಯಣ, ಸೂರ್ಯ ಯಾತಕ್ಕೆ ಇದು ಸಿಗ್ನಿಫಿಕೆನ್ಸ್ ಆಗತ್ತೆ. ಇನ್ನೊಂದು ನೋಡಿ, ಸೂರ್ಯ ಅಂದ್ರೆ ನಾವು ವಸು ರುದ್ರ ಆದಿತ್ಯರು ಅಂತ ಹೇಳಿ ಪಿತಾ ಪ್ರಪಿತ ಪಿತಾಮಹ ಪ್ರಪಿತ ಪಿತಾ ಗ್ರ್ಯಾಂಡ್ ಫಾದರ್ ಫಾದರ್ ಗ್ರ್ಯಾಂಡ್ ಫಾದರ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೀರ. ಪ್ರಪಿತ ಪಿತಾಮಹ ಪಿತಾ ಪಿತಾಮಹ ಪ್ರಪಿತಾಮಹ ಪ್ರಪಿತಾಮಹ ಅದಕ್ಕೆ ನಾವು ಆ ವಂಶ ಬರುವಾಗ ಸೂರ್ಯನನ್ನ ಹೇಳ್ತೀವಿ. ಸೊ ಅಲ್ಲೂ ಇದನ್ನು ತಂದು ಇಡಬೇಕು. ತಂದೆಯೇ ಕೊಡ್ತಾನೆ ಅಂತ ಅಷ್ಟೇ ಸೀಮಿತವಾಗಿ ಮಾಡಬಾರ್ದು. ಆ ಪರಂಪರೆಯಿಂದ ಬಂದದ್ದು ಸೂರ್ಯ. ಸೂರ್ಯ ಸೂರ್ಯ ಅದಕ್ಕೆ ನಿಯಾಮಕನಾಗಿದ್ದಾನೆ, ನಮ್ಮ ಪೂರ್ವಜರಿಗೆ ಅವರೇ ನಿಯಾಮಕನಾಗಿದ್ದಾನೆ. ಸೊ ಅವನಿಂದ ಗಾಯತ್ರಿ ಉಪದೇಶ ಎಲ್ಲೆಲ್ಲೇ ನಡೆಯಾಗ ಮಗು ಕೂತ್ಕೊಂಡು ಗಾಯತ್ರಿ ಏನೋ ಮಾಡ್ತಾ ಇರ್ತಾನ, ಏನ್ ನಾವು ಹೆಂಗಸರು ನಮ್ಗೆ ಮಾಡ್ಲಕ್ಕೆ ಏನು ಇಲ್ಲ, ಏನು ಪುಣ್ಯ ಬರಲ್ಲ, ಹಾಗೆ ಬೇಡ, ಮಗು ಮಾಡ್ತಾ ಇದ್ದಾರ. ಸೊ ಅಲ್ಲಿ ಸೂರ್ಯ ಸೂರ್ಯನಲ್ಲಿ ಇದ್ದಿದ್ದು ಆಗ್ತಾ ಇದ್ದ. ನೀವು ಚಿಂತನೆ ಮಾಡಿದ್ರೆ ನಿಮ್ಗೆ ಪೂರ್ತಿ ಸುಲಭ, ಹೆಂಗಸರಾಗಿದ್ರೆ ತುಂಬಾ ಸುಲಭ ಈ ಪುಣ್ಯ ಸಂಪಾದಿಸೋದು. ಆ ಚಿಂತನೆ ನೀವು ಮಾಡಿದ ಹುಡುಗ ಚಿಂತನೆ ಮಾಡ್ತಾನೋ ಹುಡುಗನ ಅಪ್ಪ ಚಿಂತನೆ ಮಾಡ್ತಾನೋ ಗೊತ್ತಿಲ್ಲ, ನಾವು ಮಾಡಿದ್ರೆ ನಮ್ಗೆ ಎಲ್ಲ ಪುಣ್ಯ ಬಂದ್ಬಿಡುತ್ತೆ, ಅವ್ರು ಮಾಡಿದ ಅಷ್ಟಕ್ಕೇನೂ ಜಾಸ್ತಿ ಪುಣ್ಯ ನಮ್ಗೆ ಬಂದ್ಬಿಡುತ್ತೆ. ಸೊ ಸೂರ್ಯ ಮತ್ತು ಯಜ್ಞೋಪವಿತ್ರ, ಯಜ್ಞೋಪವಿತ್ರ ಆಗೋವಾಗ ಅಲ್ಲಿ ಯಜ್ಞೋಪವಿತ್ರದಲ್ಲಿ ಆ ಬೃಹಸ್ಪತಿ ಆಚಾರ್ಯ ಆಚಾರ್ಯ ಅಂತ ಎಲ್ಲ ಕಡೆ, ಸೊ ಹುಡುಗನಿಗೆ ಒಂದು ವೇದಾಧ್ಯಯನ ಆಗ್ಬೇಕಲ್ಲ, ಸೊ ಅಲ್ಲಿ ಬೃಹಸ್ಪತಿಯನ್ನ ಚಿಂತನೆ ಆಚಾರ್ಯ, ಅಲ್ಲಿ ಆಚಾರ್ಯರಿಗೆ ಇರ್ತಾರೆ, ಬ್ರಾಹ್ಮಣ ನಮಸ್ಕಾರ ಮಾಡ್ತಾ ಇದೆಲ್ಲ ಮಾಡ್ತಾ ಇರ್ತಾರೆ ನೋಡಿ. ಬರೀ ಅಲ್ಲಿ ಬ್ರಾಹ್ಮಣರನ್ನ ನೋಡೋದು ಒಂದಿದ್ರೆ ಆ ಬ್ರಾಹ್ಮಣರಲ್ಲಿ ಬೃಹಸ್ಪತಿ ಅನ್ನೋದ್ರಿಂದ ಬ್ರಹ್ಮದೇವರು ಇದ್ದಾರೆ, ಇದನ್ನು ಬೃಹಸ್ಪತಿಯನ್ನ ಫಸ್ಟ್ ಚಿಂತನೆ ಮಾಡಿ ಯಜ್ಞೋಪವಿತದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಆ ಒಂದು ಮುಂಜಿ ಅಂತ ಮಾಡ್ತೀವಲ್ಲ, ಈ ಮುಂಜಿ ಕಾರ್ಯಕ್ರಮದಲ್ಲೇ ಕಶ್ಯಪನನ್ನ ಚಿಂತನೆ ಮಾಡಬೇಕು. ಎಲ್ಲರಿಗೇನು ಮೂಲ ಗೋತ್ರ ಅವನು ಕಶ್ಯಪನೇ ಆಗ್ತಾನೆ, ಮತ್ತು ಈ ಮುಂಜಿ ಆ ಮುಂಜಿ ಹಾಕ್ತಾ ಮುಂಜಾ ಇದರಲ್ಲಿ ಸುತ್ತಾರಲ್ಲ ಅಲ್ಲಿ ಅವನನ್ನ ಕಶ್ಯಪನನ್ನ ಚಿಂತನೆ ಮಾಡಿ. ಮತ್ತು ಈ ಸಿಂಬಾಲಿಕ್ ಆಗ ಕೃಷ್ಣಾಂಜನ ಕೊಡಬೇಕು ಅಂತ. ಆ ಕೃಷ್ಣಾಂಜನ ಯಾರು ಬೇಸಿಕಲಿ ಕೃಷ್ಣಾಂಜನ ಅದು ಕೆಳಗೆ ಹಾಕೊಳ್ಳೋಕೇನು ಕೃಷ್ಣಾಂಜನ ಬೇಕಾಗ್ತ ಆ ಬ್ಯಾಡ್ ವೈಬ್ರೇಷನ್ ಬರದೆ ಏನೋ ಒಂದು ಮನೆ ಏನೋ ಒಂದು ಬಟ್ಟೆ ಏನೋ ಒಂದು ಹಾಕಿರ್ತಾರೋ ಮನೆ ಏನೋ ಹಾಕಿರ್ತಾರಲ್ಲ ಅಲ್ಲಿ ಧರಣಿ ದೇವಿ ನಾವು ಆಸನ ಕೂಡುವಾಗ ಚಿಂತನೆ ಮಾಡ್ತೀವಿ ಅದೇ ಧರಣಿ ದೇವಿಯನ್ನ ಚಿಂತನೆ ಮಾಡಿ ಅಲ್ಲಿ. ಸರಿ ನಿಮ್ಗೆ ಕೃಷ್ಣಾಂಜನ ತಂದಿಲ್ಲ ಏನೋ ಆಯ್ತಾ ಏನ್ ಮಾಡೋದು ಧರಣಿ ದೇವಿಯನ್ನ ಚಿಂತನೆ ಮಾಡಿದ್ರೆ ಅದು ಇಲ್ಲದಿದ್ದರೂ ನಡೆಯುತ್ತೆ ಯಾಕೆಂದ್ರೆ ನಿಮ್ಮ ಚಿಂತನೆ ಅಲ್ಲಿ ಬಂತು ಆ ವಸ್ತು ಇಲ್ಲ ವಸ್ತುವಿನ ಅಭಿಮಾನಿಯಾಗಿರುವಂತವಳನ್ನ ಚಿಂತನೆ ಮಾಡಿದ್ದೀರಾ. ಸೊ ಅಲ್ಲಿ ಧರಣಿ ದೇವಿಯನ್ನ ಚಿಂತನೆ ಮಾಡೋದು. ಆಮೇಲೆ ಪಲಾಶ ದಂಡವನ್ನ ಕೊಡ್ತಾರೆ ಹುಡುಗನಿಗೆ ದಂಡ. ಸರಿ ಯಾಕೆ ಕೊಡ್ತಾರ ದಂಡ ಅಂದ್ರೆ ಇಂದ್ರಿಯ ನಿಗ್ರಹ ಇರ್ಲಿಪ್ಪ ಇವಾಗ ಇಷ್ಟು ತನಕ ಏನೋ ಆಯ್ತು ಈ ಫ್ರಮ್ ನೌ ಆನ್ ಬ್ರಹ್ಮಚರ್ಯ ಆ ಬ್ರಹ್ಮಚರ್ಯ ಬ್ರಹ್ಮನ ಮೇಲೆ ನಿನ್ನ ಚರ್ಯ ದೇವರ ಬಗ್ಗೆ ಹೋಗುವಂತೆ ಆಗಲಿ ಮತ್ತು ಈ ಒಂದು ಲೌಕಿಕದಲ್ಲಿನು ಒಂದು ಬ್ರಹ್ಮಚರ್ಯ ವ್ರತವನ್ನ ಲೌಕಿಕದಲ್ಲಿ ನಾವು ಯಾವ ಅರ್ಥದಲ್ಲಿ ಬಳಸ್ತೀವೋ ಅದನ್ನು ಇವನು ಆಚರಣೆ ಮಾಡಬೇಕು. ಟಿಲ್ ಹಿ ಗೆಟ್ಸ್ ಮ್ಯಾರಿಡ್ ಆ ಹೆಂಡತಿ ಬರೋ ತನಕ ಅವನಿಗೆ ಆ ಒಂದು ಪರಸ್ತ್ರೀ ಅದೆಲ್ಲ ಸ್ವಲ್ಪ ಗೊತ್ತಾಗಬೇಕು ಅದನ್ನ ಪಾಲನೆ ಮಾಡ್ಲಿಕ್ಕೆ ಶಕ್ತಿ ಅವರೇ ಕೊಡಬೇಕಲ್ಲ ನಮ್ಗೆ. ಅದು ಯಾರು ಕೊಡಬೇಕು ಅಂದ್ರೆ ಅದಕ್ಕೆ ದಂಡ ಯಾವ ಯಾರ ದಂಡ ಇಲ್ಲ ಇವಾಗ ಹುಡುಗ ಎಲ್ಲಮ್ಮ ನಾನು ತಗೊಳ್ಳಲ್ಲಮ್ಮ ದಂಡ ಅಲ್ಲ ಯಾಕೆ ಅಂತಾನ ಆವಾಗ ಚಂದ್ರನನ್ನ ಸ್ಮರಣೆ ಮಾಡು ಅಂತ ಹೇಳಿ ಚಂದ್ರನನ್ನ ಸ್ಮರಣೆ ಮಾಡಿದ ಚಂದ್ರ ಆ ಮನಸ್ಸನ್ನ ಕೊಡ್ತಾನೆ. ಸೊ ಅದು ಒಂದು ಅದು ಮಾತ್ರ ಇಲ್ಲ ಅವನಿಂದ ಅಭಿಮನ್ಯವಾದದ್ದು ಯಾವ ಯಾವ ವೆಜಿಟೇಷನ್ ಯಾವ ಯಾವ್ದು ಔಷಧಿಗಳು ಯಾವ ಯಾವ್ದು ವನಸ್ಪತಿಗಳು ಇದಿಲ್ಲ ಅದೆಲ್ಲ ಚಂದ್ರನಿಂದ ಬರೋದು ಚಂದ್ರನ ಬೆಳಕಿಂದ ಅದಲ್ಲಿ ಶಕ್ತಿ ತುಂಬತ್ತೆ. ಸೂರ್ಯ ಬೆಳಕಿ ಹಾಗೆ ಆ ಒಂದು ಬೆಳೆಯಲಿಕ್ಕೆ ಕಾರಣ ಆಗತ್ತೋ ಅಲ್ಲಿ ಆ ಒಂದು ಔಷಧಿ ಶಕ್ತಿಗಳನ್ನ ತುಂಬಿಸೋದು ಚಂದ್ರ ಆಗ್ತಾನೆ. ಸೊ ಚಂದ್ರನನ್ನ ಚಿಂತನೆ ಮಾಡಬೇಕು. ಮತ್ತು ಈ ಕೌಪೀನ ಅಂಬೋದು ತುಂಬಾ ವಿಶೇಷ ಅಂತಾರೆ ಕೌಪೀನ ಶುದ್ಧಿ ಅಂತ ಹೇಳ್ತಾರೆ. ಕೌಪೀನ ಅದು ಯಾರು ಕೊಡ್ಬೇಕು ಅಂದ್ರೆ ಅದಿತಿ ದೇವಿ ದೇವಮಾತೆ ಎಲ್ಲಾ ದೇವತೆಗಳಿಗೇನು ಆ ಒಂದು ನಿಯಂತ್ರಣ ನಮ್ಗೇನು ಅದು ಒನ್ ಆಫ್ ದ ರೀಸನ್ಸ್ ನಮ್ಗೆ ಒಂಬತ್ತು ಗಜ ಉಟ್ಕೋಬೇಕು ಅದೆಲ್ಲ ಹೇಳೋದಕ್ಕೇನೋ ಇದು ಯಾಕೆಂದ್ರೆ ನಮ್ಮ ಜನನ ಸ್ಥಾನಗಳು ಆ ಭೂದೇವಿಗೆ ತೋರಿಸಬಾರದು ನಾವು ಹೋಗೋವಾಗ ಅಂದ್ರೆ ಬಾತ್ರೂಮಲ್ಲಿ ಏನ್ ಮಾಡ್ತೀರಾ ಅದು ಬೇರೆ ಬಟ್ ಆದಷ್ಟು ತೋರಿಸಬಾರ್ದು ಅಂತ ಅದು ಎಸ್ಪೆಷಲಿ ಈ ಬ್ರಹ್ಮಚರ್ಯ ವ್ರತ ಇರೋರಿಗೆ ಅದು ತುಂಬಾ ಅವಶ್ಯಕತೆ ಆಗತ್ತ ಅದನ್ನ ಮುಚ್ಚಬೇಕು ಅಂತ. ಅದಕ್ಕೆ ಅದು ಯಾರು ಮುಚ್ಚಬೇಕು ಅಲ್ಲಿ ಕೌಪೀನ ಶುದ್ಧಿ ಅಂದ್ರೆ ಇಟ್ಸ್ ಅ ಕಂಟ್ರೋಲ್ ನಿಮ್ಮ ಕೆಳಮುಖವಾದ ಶಕ್ತಿಗಳನ್ನ ವಿಷಯ ಸಂಬಂಧವಾದ ಶಕ್ತಿಗಳನ್ನ ನಿಯಂತ್ರಣ ಕಟ್ಟಿ ಹಾಕೋದು ಹಿಡ್ಕೊಳ್ಳೋದು ಅದಕ್ಕೆ ಸಿಂಬಾಲಿಕ್ ಆಗಿ ಆ ಕೌಪೀನ ಕೊಡ್ತಾರೆ. ಅದು ಯಾರು ಕೊಡಬೇಕು ಅಂದ್ರೆ ಅದು ದೇವಮಾತೆ ದೇವತೆಗಳಿಗೆಲ್ಲ ಅದಿದೆ ಅವರಿಗೆ ಸಹಜವಾಗಿ ಇದೆ ಅವರಿಗೆ ಮಾತೆಯಾದಂತ ಅದಿತಿ ದೇವಿಯನ್ನ ಆ ಕೌಪೀನ ಬುಡ್ಕ ಉಟ್ಕೊಳ್ಳೋದಿಲ್ಲ. ಏನೋ ಒಂದು ನೀವು ಏನೋ ಒಂದು ಅಂದ್ರೆ ಏನೋ ಕೊಡ್ತೀರಲ್ಲ ಅದು ಏನೋ ಕೊಡೋವಾಗ ಏನೋ ವಸ್ತ್ರ ಕೊಡೋವಾಗ ಅದು ಕೆಳಗೆ ಹಾಕೊಳ್ಳೋ ವಸ್ತ್ರ ಏನಾದ್ರು ಕೊಡೋವಾಗ ಅಲ್ಲಿ ಅದಿತಿ ದೇವಿಯನ್ನ ಚಿಂತನೆ ಮಾಡಿ. ಸೊ ಮಾಡಿಬಿಟ್ಟು ಆ ಹುಡುಗನಿಗೆ ಆ ಇಷ್ಟು ಈ ಕಾಲದಲ್ಲಿ ಅವನಿಗೆ ತುಂಬಾ ತುಂಬಾ ತಾಪ ಆಗತ್ತೆ ಇದು ಮಾಡಬಾರ್ದು ಅದು ಮಾಡಬಾರ್ದು ಇದು ನಿಯಂತ್ರಣ ಆ ತಾಪ ಬಿಸಿ ಹೋಗ್ಲಿಕ್ಕೆ ಛತ್ರವನ್ನ ಕೊಡ್ತಾನೆ ಛತ್ರಿಯನ್ನ ಕೊಡ್ತಾರೆ. ಅದು ಏನು ಅಂದ್ರೆ ಆ ದಿವು ಅಂದ್ರೆ ಸ್ವರ್ಗಕ್ಕೆ ಅಭಿಮಾನಿಯಾದ ದೇವತೆಗಳೇ ಆ ಛತ್ರ ರೂಪದಲ್ಲಿ ನಿಂತಿದ್ದಾರೆ. ನಿಮ್ಗೆ ಏನೇನು ಮಾಡ್ಲಿಕ್ಕೆ ಅವಕಾಶ ಇಲ್ಲವೋ ಆವಾಗ ಈ ಚಿಂತನೆ ನಿಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ ಅಲ್ಲಿ ಬರೀ ಛತ್ರಿಯನ್ನ ನೋಡಬೇಡಿ ಅಲ್ಲಿ ಬಂದು ದಿವು ದೇವತೆಗಳೇ ಬಂದು ನಿಂತಿದ್ದಾರೆ ಅಂತ ಆ ಚಿಂತನೆ ಮಾಡಿ. ಮತ್ತು ಹುಡುಗನಿಗೆ ಆ ನೀರು ಪಾತ ನೀರು ಸಾಕಷ್ಟು ಸತಿ ನೀರಿಂದಲೇ ಕೈ ತೊಳ್ಕೊಳ್ಳೋದು ಎಲ್ಲ ಆಗತ್ತೆ ಬರೀ ನೀರಂದೆ ಏನಾಗತ್ತೆ ಎಲ್ಲಾ ನೀರಿಗೇನು ಆಶ್ರಯವಾದಂತ ಆ ಬ್ರಹ್ಮದೇವರು ಅವನೇ ಸೃಷ್ಟಿ ಮಾಡಿದ್ದವನು ಅವನು ಬ್ರಹ್ಮದೇವರು ಚತುರ್ಮುಖ ಮತ್ತು ವಾಯುದೇವರು ಅವನನ್ನ ಆ ಕಮಂಡಲದಲ್ಲಿ ಇರುವಂತ ಕಮಂಡಲ ಅಲ್ಲಿ ಇರುವಂತ ನೀರು ಬರೀ ಕಮಂಡಲ ಯೂಸ್ಲೆಸ್ ಅಲ್ಲಿ ನೀರು. ಸೊ ಇಲ್ಲಿ ಬ್ರಹ್ಮದೇವರನ್ನ ಚಿಂತನೆ ಮಾಡಿ ಮತ್ತು ಈ ಕುಶ ದರ್ಬೆಗಳು ಇದೆಲ್ಲ ಇರುತ್ತಲ್ಲ ದರ್ಬೆ ಕುಶದಿಂದ ಬಂದದೆ ಸ್ವಲ್ಪ ಹಾರ್ಡ್ ಆದ್ರೆ ಬಂದ ದರ್ಬೆ ಅಲ್ಲಿ ನೀವು ಸಪ್ತ ಋಷಿಗಳನ್ನ ಚಿಂತನೆ ಮಾಡಬೇಕು ಬಿಕಾಸ್ ಅವ್ರಗಳೇ ಅದನ್ನ ಮಾಡ್ತಾರದು ಅಲ್ಲಿ ಅವ್ರಿಗೆ ಶಕ್ತಿ ಯಾಕೆ ನಾವು ದರ್ಬೆ ಹಾಕಿ ಮುಚ್ಚಿಡ್ತೀವಿ ಅದೆಲ್ಲ ಹಾಗೆ ಶಕ್ತಿ ಬರುತ್ತಂದ್ರೆ ಈ ಋಷಿಗಳು ಸಪ್ತ ಋಷಿಗಳನ್ನ ಸ್ಮರಣೆ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ನೀವು ಗ್ರಹಣ ಕಾಲದಲ್ಲಿನೂ ಇಲ್ಲ ಅಂದ್ರೆ ಈ ಸ್ಮರಣೆ ಮಾಡಿದ್ರು ನಿಮ್ಗೆ ಅವರು ಪದಾರ್ಥ ಇಲ್ಲ ಪದಾರ್ಥದಲ್ಲಿ ಇರುವಂತ ಅಭಿಮಾನಿ ದೇವತೆಯನ್ನ ಸ್ಮರಣೆ ಮಾಡಿದ್ರು ಅವರು ಉಪಕಾರ ಮಾಡ್ತಾರ ಹೀಗೆ. ಮತ್ತು ಆ ಹುಡುಗ ಜಪ ತಪ ಏನಾರು ಮಾಡ್ಬೇಕು ಏನಾರು ಮಾಲೆ ಹಾರ ಏನಾರು ಹಾಕ್ತಿರಲ್ಲ ಹುಡುಗನಿಗೆ ಅದು ಹಾಕೋವಾಗ ಅಲ್ಲಿ ಆಕ್ಚುಲಿ ಅಕ್ಷಮಾಲ ಅಂತಾನೆ ಹೇಳ್ತಾರ ಅಕ್ಷಮಾಲ ಕೊಡೋವಾಗ ಅಲ್ಲಿ ಸರಸ್ವತಿ ದೇವಿಯನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಇದು ಆದಮೇಲೆ ನಮಗೆ ಮೇಯ್ನ್ ಆಗಿ ನಾವೆಲ್ಲ ಮಾಡೋದು ಭಿಕ್ಷೆ ಹಾಕೋದು. ಆ ಭಿಕ್ಷೆ ಪಾತ್ರ, ಭಿಕ್ಷೆ ಹಾಕಲಿಕ್ಕೆ ಪಾತ್ರ ಬೇಕಲ್ಲ, ಆ ಪಾತ್ರೆಯಲ್ಲಿ ಯಾರು ನಿಂತಿರ್ತಾನಂತ, ಸಾಕ್ಷಾತ್ ಕುಬೇರನೇ ನಿಂತಿರ್ತಾನಂತ, ಆ ಕುಬೇರನೇ ನಿಂತಿರ್ತಾನೆ, ಆ ಕುಬೇರನ ಸ್ಮರಣೆ ಮಾಡಬೇಕು. ಆಮೇಲೆ ಭಿಕ್ಷೆ ಹಾಕೋದು, ಯಾರು ಭಿಕ್ಷೆ ಹಾಕಬೇಕು, ನಾನು ಹೋಗಿ ಭಿಕ್ಷೆ ಹಾಕ್ತೇನೆ, ನನಗೆ ಏನಿದೆ, ಏನು ನನ್ನಲ್ಲಿ ಇಲ್ಲ. ಸೊ ಯಾರು ಹಾಕೋದು, ನಾವೇ ಹೋಗಿ ಹಾಕ್ತೀವಲ್ಲ, ಏನು ಅಂದ್ರೆ ನಾನು ಹಾಕ್ತೀನಲ್ಲ. ಭಿಕ್ಷೆ ಹಾಕೋದು ಯಾರು ಅಂದ್ರೆ ಉಮಾದೇವಿ ಅಂತ ಹೇಳ್ತಾರೆ. ಉಮಾದೇವಿ ಭಿಕ್ಷೆ ಹಾಕ್ತಾಳಂತ. ಸೊ ನಾವು ಹಾಕೋವಾಗ ಆ ಉಮಾಮಹೇಶ್ವರನನ್ನ ಸ್ಮರಣೆ ಮಾಡಿ ಆ ಹುಡುಗನಿಗೆ ಭಿಕ್ಷೆ ಹಾಕಿದ್ರೆ ಅದು ನಮ್ಗೆ ಆ ಪುಣ್ಯ ಬರುತ್ತೆ. ಇದು ಪೂರ್ತಿಯಾಗಿ ಈ ಸಂಸ್ಕಾರದಿಂದ, ಈ ಉಪನಯನ ಸಂಸ್ಕಾರದಿಂದ ಏನೇನಾಗತ್ತೋ ಆ ಹುಡುಗನಿಗೇನು. ಹೀಗೆ ನೀವು ಇದೆಲ್ಲ ಮಾಡಿ ಹೋಗಿ ಆ ಹುಡುಗನಿಗೆ ತಲೆ ಮೇಲೆ ಕೈಯಿಟ್ಟು ನೀವು ಆಶೀರ್ವಾದ ಮಾಡಿದ್ರೆ ಅದೇ ಒಂದು ರಕ್ಷಣೆಯಾಗಿ ಅವನಿಗೆ ನಿಂತು ಬಿಡುತ್ತೆ. ದಿಸ್ ಇಸ್ ದ ರಿಯಲ್ ಗಿಫ್ಟ್. ನೀವು ಆ ಹುಡುಗನಿಗೆ ಏನೇ ಕೊಡಬೇಕಂದ್ರು ಈ ಗಿಫ್ಟ್ ಅನ್ನ ಕೊಡಿ. ಇಷ್ಟು ದೇವತೆಗಳನ್ನ ಸ್ಮರಣೆ ಮಾಡಿ ಆ ಹುಡುಗನಿಗೆ ಹತ್ರ ಹೋಗಿ ಆ ಮಂತ್ರಾಕ್ಷತ ಕಾಳನ್ನ ಕೈಯಲ್ಲಿ ಇಟ್ಟುಕೊಂಡು ಆ ಹುಡುಗನ ತಲೆ ಮೇಲೆ, ಆ ಬ್ರಹ್ಮರಂಧ್ರನ ಮೇಲೆ ಇಟ್ಟು ನೀವು ಮಾಡಿದ್ರೆ ಇಷ್ಟೂ ದೇವತೆಗಳನ್ನ ನೀವು ಸ್ಮರಣೆ ಮಾಡಿದ್ದೀರಾ, ಇಷ್ಟೂ ದೇವತೆಗಳು ಆ ಹುಡುಗನಿಗೆ ರಕ್ಷಕನಾಗ ನಿಂತುತ್ತಾರೆ. ರಕ್ಷಕ ಬೇಕು ಈ ಕಾಲದಲ್ಲಿ, ಹುಡುಗರಿಗೆ ತುಂಬಾ ರಕ್ಷಣೆ ಬೇಕಾಗಿರುತ್ತೆ. ಅದನ್ನ ಕೊಟ್ರೆ ಅದು ನಿಮ್ಗೆ ದೇವತೆಗಳು ಮೆಚ್ಚುತ್ತಾರೆ ನಿಮ್ಮನ್ನ, ನಿಮ್ಮ ಕರ್ಮವನ್ನ ದೇವತೆಗಳು ಮೆಚ್ಚಬೇಕು. ಸುತ್ತಮುತ್ತ ಇರೋರು ಎಷ್ಟು ಕೊಟ್ರ ಏನು ಕೊಟ್ರ ಅದು ಬೇಕಾಗಿಲ್ಲ ನಮ್ಗೆ. ಸೊ ಈ ರೀತಿಯಾಗಿ ನೀವು ಆ ಹುಡುಗನಿಗೆ, ಬಿಕಾಸ್ ಒಂದು ಬ್ರಾಹ್ಮಣ ಹುಡುಗ ಸರಿಯಾಗಿ ಒಂದು ತಿಳ್ಕೊಂಡು ಮುಂದಕ್ಕೆ ಸಾರಿದ್ರೆ ಇಡೀ ಸಮಾಜ ಉದ್ಧಾರ ಆಗತ್ತೆ. ಸೊ ಇಲ್ಲಿ ಉಪನಯನ ಸಂಸ್ಕಾರವನ್ನ ತಿಳಿದು ನಾವು ಆಚರಣೆ ಮಾಡಬೇಕು. ಆ ಹುಡುಗನಿಗೆ ಆ ಮುಂಜೀವಿ ಮಾಡಿಕೊಳ್ಳುವ ಆ ಹುಡುಗನಿಗೆ ಅವನಿಗೆ ಎಲ್ಲವೂ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಕೃಷ್ಣಾರ್ಪಣೆ.